विदितं तव भक्तानाम् अस्माकं नृहरेहरे तदासु कार्यं कार्यज्ञ प्रलयर्कायित प्रभ हरिकथामृतसार गुरुगळ करुणदिन्द पणितु पेळुवे परम भगवद् भक्तरिदनादरदि केळुवुदु कृष्ण. ಇಲ್ಲಿ ವೇದವ್ಯಾಸರ ಜಯಂತಿ. ಈ ವೇದವ್ಯಾಸರ ಜಯಂತಿ ಹೇಗೆ ಆಚರಣೆ ಮಾಡುವ ಪದ್ಧತಿ ಗೊತ್ತು, ಕಥೆಯನ್ನು ನಮಗೆ ಗೊತ್ತು, ಏನು ಚಿಂತನೆ ಅಂತ. ಈ ವೇದವ್ಯಾಸರ ಚಿಂತನೆ ಬರುವಾಗ ಹೇಳ್ತಾರೆ ವೇದವ್ಯಾಸರು ಅವರು ಹೇಗೆ ಅವತಾರ ಮಾಡಿದ್ದಾರೆ, ಈ ಕಥೆಗಳು ಹೇಗೆ ಬರುತ್ತೆ, ಹೇಗೆ ನಾವು ಚಿಂತನೆ ಮಾಡಬೇಕು ಅಂದ್ರೆ, ಈ ನಾವು ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದೀವಿ, ಈ ಒಂದು ಒಳ್ಳೆ ಈ ಜೀವಿ ಹುಟ್ಟು ಬರುವಾಗ, ಪುರುಷನಾಗಿ ಹುಟ್ಟು ಬರುವಾಗ, ಪೂರ್ಣ ಸಾಧನೆ ಮಾಡಲಿಕ್ಕೆ ಬೇಕಾದ ಶರೀರದಿಂದ ಹುಟ್ಟು ಬರುವಾಗ ಅಲ್ಲೇ ಎಲ್ಲಾ ರೂಪಗಳು, ಭಗವಂತನ ಎಲ್ಲಾ ರೂಪಗಳು ಈ ದೇಹದಲ್ಲೇ ಇದಂತ. ಅದಕ್ಕೆ ಈ ದೇಹವನ್ನೇ ಕ್ಷೇತ್ರ ಅಂತ ಗೀತೆಯಲ್ಲಿ ಕರೀತಾರೆ, ಈ ದೇಹವನ್ನೇ ಕ್ಷೇತ್ರ ಅಂತಾನು ಕರೀತಾರೆ, ಪಟ್ಟಣ ಅಂತಾನು ಪಂಚಮಹಾಯಜ್ಞ ಸಂಧಿಯಲ್ಲಿ ಪಟ್ಟಣ ಅಂತ ಕರೀತಾರೆ, ಅನೇಕ ರೀತಿಯಿಂದ ಇದನ್ನ ಕರೀತಾರೆ. ಅಂದ್ರೆ ಈ ದೇಹದಲ್ಲಿ ಎಲ್ಲವೂ ಇದೆ ಅಂತ. ಬಟ್ ಎಲ್ಲವೂ ಇದ್ರೂ ಅದು ವ್ಯಕ್ತ ಆಗೋದಿಲ್ಲ. ಸೊ ಈ ವ್ಯಕ್ತ ಆಗಲಿಕ್ಕೆ ಏನು ಮಾಡಬೇಕು ಅಂದ್ರೆ, ಆ ಒಂದು ರೂಪದ ಚಿಂತನೆಯನ್ನ ಮಾಡಿದ್ರೆ, ಆ ಒಂದು ಈ ಆರಾಧನೆಗಳಲ್ಲಿ, ಅದಕ್ಕೆ ಆರಾಧನೆ ಅಂತ ಹೇಳ್ತಾರೆ. ಆರಾಧನೆ ಅಂದ್ರೆ ರಾಧ ಸಂಸಿದ್ಧ ಅಂತರ್ಥ, ಅಂದ್ರೆ ಚಂದಾಗೆ ಸರಿಯಾದ ರೀತಿಯಿಂದ ತಿಳ್ಕೊಂಡು ಆಚರಣೆ ಮಾಡಬೇಕು. ಅದು ಆಚರಣೆ ಮಾಡುವ ಮೂಲಕ ಏನಾಗುತ್ತೆ ಅಂದ್ರೆ, ಚಂದಾಗೆ ತಿಳಿದು ಆಚರಣೆ ಮಾಡಿದಾಗ ಈ ಒಂದು ಚಿಂತನೆಯಿಂದ ಈ ರೂಪಗಳು ನಮ್ಮಲ್ಲಿ ಹುಟ್ಟೋದು ಮಾತ್ರ ಇಲ್ಲ, ನಮಗೆ ದಿನಾಗ್ಲೂ ಅದು ನೆನಪಿಗೇನು ತಂದು ಕೊಡ್ತಾನಂತ ದೇವರು. ಸೊ ಆ ನಿಟ್ಟಿನಲ್ಲಿ ನಾವು ವೇದವ್ಯಾಸ ಜಯಂತಿಯನ್ನ ನೋಡುವಾಗ ವೇದವ್ಯಾಸರು ಹುಟ್ಟುತ್ತಾರೆ. ವೇದವ್ಯಾಸ ಹುಟ್ಟೋದೊಂದು ಪ್ರಾದುರ್ಭಾವ. ಅವರು ಯಾವಾಗ ಎಲ್ಲಿ ಪ್ರಾದುರ್ಭಾವ ಆಗ್ತಾರ, ಯಮುನಾ ತೀರದಲ್ಲಿ ಆಗ್ತಾರ. ಯಮುನಾ ತೀರದಲ್ಲಿ ಆ ಒಂದು ನದಿ ಅಭಿಮಾನಿ ದೇವತೆ ಅಲ್ಲಿ ಇರ್ತಾಳ, ಯಮನ ಸಹೋದರಿ. ಆ ಯಮನ ಸಹೋದರಿ, ನಾವು ಪೂಜೆ ಮಾಡುವಾಗಲೂ ಯಮುನಾ ಕಲಸ ಅಂತಾನೆ ಫಸ್ಟ್ ಇಡ್ತೀವಿ. ಯಮನ ಸಹೋದರಿಯಾಗಿ ಅವಳು ಹುಟ್ಟುತ್ತಾಳ. ಹುಟ್ಟಿದ್ರು ಅವಳು ಏನ್ ಮಾಡ್ತಾಳಂತ ಚಮತ್ಕಾರವಾಗಿ ವಾದಿರಾಜರು ಹೇಳ್ತಾರ. ಆ ಒಂದು ಅವಳು ತನ್ನ ಸಹೋದರನ ಹತ್ರ ಯಾರನ್ನು ಕಳಿಸೋದಿಲ್ಲ ಅಂತ, ಯಮನ ಹತ್ರ ಕಳಿಸೋದಿಲ್ಲ ಅಂತ, ತನ್ನ ಪತಿಯಾದ ಕೃಷ್ಣನ ಹತ್ರ ಕಳಿಸ್ತಾಳ ಅಂತ ಬರ್ತ. ಸೊ ಅಂತ ಒಂದು ಯಮುನಾ ತೀರದಲ್ಲಿ ಇವ್ರು ಹುಟ್ಟಿದ್ದಾರೆ. ಯಾರಲ್ಲಿ ಹುಟ್ಟಿದ್ದಾರೆ, ಸತ್ಯವತಿಯಲ್ಲಿ ಹುಟ್ಟಿದ್ದಾರೆ. ಅಂದ್ರೆ ಎಲ್ಲಿ ಸತ್ಯ, ಎಲ್ಲಿ ಪ್ರಾಮಾಣಿಕತೆ ಎಲ್ಲಿ ಇದೆಯೋ, ಅಂದ್ರೆ ಪ್ರಾಮಾಣಿಕತೆ ಬಿಕಮ್ಸ್ ಪ್ರಾಮಾಣಿಕತೆ ಮತ್ತು ಸತ್ಯ ಆಚರಣೆ ತಿಳ್ಕೊಂಡು ಆ ಸತ್ಯದ ನಡೆ ಇದೆಲ್ಲ, ಅದನ್ನ ಯಾರ ಆಚರಣೆ ಮಾಡ್ತಾರೋ ಅವರಲ್ಲೇ ದೇವರು ಹುಟ್ಟುತ್ತಾನಂತ, ವೇದವ್ಯಾಸರು ಹುಟ್ಟುತ್ತಾರಂತ. ಇನ್ನೂ ಯಾರಲ್ಲಿ ಹುಟ್ಟಿದ ಅಂದ್ರೆ ಸತ್ಯವತಿ ಪರಾಶರ, ಆ ಒಂದು ಪರಾಶರರಲ್ಲಿ ಹುಟ್ಟುತ್ತಾರಂತ ಅರ್ಥ. ಅಂದ್ರೆ ಏನು ಪರಾಶರರು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಅವ್ರಿಗೆ ಹಾಗೆ ಹಾಗೆ ಹೆಸರು ಬಂತು ಅಂದ್ರೆ, ಇಲ್ಲಿ ವಸಿಷ್ಠ ಇದ್ದಾರೆ, ವಸಿಷ್ಠರ ಮೊಮ್ಮಗ. ಸೊ ವಸಿಷ್ಠರಿಗೆ ಏನಾಗತ್ತೆ ಅಂದ್ರೆ, ಆ ಒಂದು ಒಂದು ಶಾಪದಿಂದ ಒಂದು ದೈತ್ಯ, ಆ ಒಂದು ನರ ಭಕ್ಷಣ ಮಾಡುವವನು ಅವರ ಒಂದೇ ಮಗನಾದಂತ ಶಕ್ತಿ ಎಂಬುವನನ್ನ ಕೊಂದು ಬಿಡ್ತಾನೆ. ಕೊಂದು ಬಿಟ್ಟ ಮೇಲೆ ಅವರಿಗೆ ವಂಶನೇ ಇಲ್ಲ, ತುಂಬಾ ವಿರಕ್ತರಾಗ್ತಾರ ಅವರು. ವಿರಕ್ತ ಐ ಮೀನ್ ಆ ಒಂದು ಪ್ರಾಣದ ಮೇಲೆ ಆಶೆಯನ್ನೇ ಬಿಟ್ಟು ಬಿಡ್ತಾರಂತ. ಆಶೆಯನ್ನೇ ಬಿಟ್ಟು ಆ ಒಂದು ಅಂದ್ರೆ ಹೋಪ್ಸೇ ಹೋಗುವಂತ ಆ ಒಂದು ಪ್ರಸಕ್ತಿ, ಹೋಪ್ಸ್ ಹೋಗ್ಬಿಡತ್ತೆ. ನಮ್ಗೆಲ್ಲ ಹಾಗೆ ತಾನೇ ಇರತ್ತೆ, ಏನ್ ಮಾಡಿದ ಪುಣ್ಯ ಬರುತ್ತೋ ಇಲ್ಲವೋ, ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಏನೋ ಇದೆಯೋ ಈ ಸಂಶಯಗಳು, ಹೋಪ್ ಇದೆಯಾ ಇಷ್ಟು ಪಾಪ ಮಾಡಿದೀವಿ, ಹೋಪ್ ಇದೆಯಾ ಅಂತ ಹೋಪ್ಲೆಸ್ ಸ್ಟೇಟ್ಲಿ ನಾವಿರೋ ನಾವೇ ಹೋಪ್ಲೆಸ್ ಸ್ಟೇಟ್ಲಿ ಅವರು ಆ ಒಂದು ಕತೆ ಮೂಲಕವಾಗಿ ತಿಳಿಸ್ತಾರೆ. ಹಾಗೆ ಅವರಿರೋ ಪರಾಶ ಅಂದ್ರೆ ಆಶೆಯನ್ನ ಬಿಟ್ಟವರಾಗಿ ಇದ್ದಾಗ ಅವರನ್ನ ರ ಅಂದ್ರೆ ಆನಂದ್ ಅಂದ್ರೆ ಅವರಿಗೆ ಬೇಜಾರಾಗಿ ಆತ್ಮಹತ್ಯೆ ಕಥೆಗಳಲ್ಲಿ ಬರುತ್ತೆ. ಆತ್ಮಹತ್ಯೆಯೂ ಮಾಡ್ಕೋಬೇಕು ಅಂಬೋ ಅಷ್ಟು ಒಂದು ದುಃಖ ಇರೋವಾಗ ಅವರ ಮಗ ಸತ್ತು ಹೋಗ್ತಾನ, ಸೊಸೆ ಇರ್ತಾಳ. ಅವರಿಗೆ ಗೊತ್ತಿಲ್ಲ, ಸೊಸೆ ಗರ್ಭಿಣಿಯಾಗಿರ್ತಾಳ, ಅವಳಲ್ಲಿ ಅವಳಿಂದ ಅವಳ ಹಿಂದೆ ಬರ್ತಾ ಇರ್ತಾಳ, ಇವ್ರ ಹಿಂದೆ ಬರ್ತಾ ಇದ್ದಾಳ. ಆವಾಗ ವೇದದ ಧ್ವನಿ ಕೇಳಿಸತ್ತಂತ, ಚಂದ ಕೇಳಿಸತ್ತಂತ. ಆವಾಗ ಅವರಿಗೆ ಸಂತೋಷ ಆಗತ್ತಂತ, ಹೇ ಆಶೆ ಬರತ್ತೆ, ಹೇ ನನ್ನ ವಂಶ ಇದು ನಾಶ ಆಗಿಲ್ಲ ವೇದ. ಯಾಕೆಂದ್ರೆ ವಂಶ ಅಂದ್ರೆ ನಾಟ್ ದಟ್ ಹೀ ಇಸ್ ವೆರಿ ಅಟ್ಯಾಚ್ ಟು ಹಿಸ್ ಚಿಲ್ಡ್ರನ್, ಬಟ್ ಆ ಒಂದು ಪರಂಪರೆ ಋಷಿ ಪರಂಪರೆ ಮುಂದಕ್ಕೆ ಹೋಗಬೇಕು. ಆವಾಗ ಮೊಮ್ಮಗ ಹೊಟ್ಟೆಯಿಂದ ಅವನು ವೇದ ಹೇಳೋದು ಕೇಳಿದ ಮೇಲೆ ಅವರಿಗೆ ತಿರುಗಾ ಹಿ ಗೆಟ್ಸ್ ದ ಹೋಪ್. ಅದಕ್ಕೆ ಪರಾಶರ ಅಂತ ಅವ್ರಿಗೆ, ಪರಾಶ ಬಿಟ್ಟವರಲ್ಲಿ ರ ಪರಾಶರ, ಪರಾಶರ ಸತ್ಯವತಿ ಇವರಲ್ಲಿ ಹುಟ್ಟಿದವರು ವೇದವ್ಯಾಸರು ಆಗ್ತಾರೆ. ಹಾಗೇನೆ ನಮಗೇನು ಆ ಒಂದು ಹೋಪ್ ಕೊಡ್ತಾರೆ. ನಮ್ಮಲ್ಲಿ ಏನು ಹೋಪ್ಲೆಸ್ ಸಿಚುವೇಶನ್ ಬಂದಾಗ ಆ ಒಂದು ಹೋಪ್ ಬರುತ್ತೆ. ಯಾವಾಗ ಹೋಪ್ ಬರುತ್ತೆ, ಇಷ್ಟು ವಯಸ್ಸಾಯಿತು ಎಲ್ಲೋ ಬಿದ್ದಿದ್ದೀವಿ ಏನು ಇಲ್ಲಾಂಗಿದ್ದೀವಿ ಅಂತ ಹೋಪೇ ಇಲ್ಲಾಂಗಿರೋವಾಗ ದೇವರು ನಮ್ಮಲ್ಲಿ ಒಂದು ಇರೋದಲ್ಲಿ ನಾವು ಮಾಡೋಣ, ದೇವರು ಸಹಾಯ ಮಾಡ್ತಾನ ಅಂಬೋ ಒಂದು ವಿಶ್ವಾಸವನ್ನ ಪರಾಶರ ಆ ತರ ಕೊಟ್ಟು, ಆ ಪರಾಶರ ಮತ್ತು ಈ ಸತ್ಯ ಇರಬೇಕು. ಬೇಸಿಕಲಿ ಸತ್ಯವತಿ, ಸತ್ಯವತಿ ಮತ್ತು ಪರಾಶರರಲ್ಲಿ ಹೇಗೆ ವೇದವ್ಯಾಸರು ಹುಟ್ಟುತ್ತಾರೋ ಹಾಗೇನೆ ನಮ್ಮಲ್ಲಿ ಈ ಒಂದು ಸತ್ಯ ಇರೋವಾಗ, ಈ ಒಂದು ಹೋಪ್ ಇರೋವಾಗ ಕಲಿಬೇಕು. ಎಷ್ಟಾಗತ್ತೆ ಯಥಾಮತಿ ಯಥಾಶಕ್ತಿ ನಾವು ಕಲಿಯೋಣ ಎಂಬ ಹೋಪು ಇದ್ದಾಗೆ ಅಲ್ಲಿ ದೇವರು ವೇದವ್ಯಾಸರು ಅಲ್ಲಿ ಅವತಾರ ಮಾಡ್ತಾರ, ಪ್ರಾದುರ್ಭಾವ ಮಾಡ್ತಾರ, ನಮ್ಮಲ್ಲಿಂದೇ ಬರ್ತಾರವರು ಅಂತ ವೇದವ್ಯಾಸದ್ದಾಗತ್ತೆ. ಈ ವೇದವ್ಯಾಸರು ಆದ್ಮೇಲೆ ಇಲ್ಲಿ ಹೇಳ್ತಾರೆ ಮೇನ್ ಆಗಿ ಅಲ್ಲಿ ವೇದವ್ಯಾಸರ ಚಿಂತನೆ ಹೇಗಿರತ್ತೆ ಅಂತ. ವೇದವ್ಯಾಸರನ್ನ ಯಾವ ರೀತಿಯಿಂದ ನಾವು ತಿಳ್ಕೋಬೇಕು ಅಂದ್ರೆ ವೇದವ್ಯಾಸ ಚಿಂತನೆ ಅದು ಹೇಗಿರ್ಬೇಕು ಅಂದ್ರೆ ಹೇಳ್ತಾರ ವೇದವ್ಯಾಸರ ಬಣ್ಣ ಹೇಳ್ತಾರ ಇಂದ್ರ ನೀಲಮಣಿ. ಅವರು ವೇದವ್ಯಾಸ ಅಂತ ನಮ್ಮ ಮನಸ್ಸಿಗೆ ಬಂದಾಗ ಮನಸ್ಸಿಗೆ ಹುಟ್ಟುತ್ತಾರ ಅವರು, ಆ ಚಿಂತನೆ ಬಂದಾಗ ಅವರು ಇಂದ್ರ ನೀಲಮಣಿ ದಂತೆ ಬಣ್ಣ ಅವರಲ್ಲಿ ಇದರತ್ತಂತೆ. ಮತ್ತು ಅವರ ಅವರ ಪಾದ ಮತ್ತು ಕಣ್ಣಿನ ತುದಿ ದ ಕಾರ್ನರ್ ಆಫ್ ದ ಐಸ್ ಮತ್ತು ಅವರ ಅಂಗೈ ಆಮೇಲೆ ನಖ ಮತ್ತು ನಾಲಿಗೆ ಇದು ಎಲ್ಲವೂ ಸ್ವಲ್ಪ ಒಂದು ಕೆಂಪಿನ ಛಾಯೆ ಇರತ್ತಂತೆ. ಅವರು ಪಾದವನ್ನ ಚಂದಾಗಿ ನಾವು ನೋಡಿದಾಗ ಅಲ್ಲಿ ಶಂಖ ಚಕ್ರ ಆ ರೇಖೆಗಳು ಅಲ್ಲಿ ಚಂದಾಗೆ ಕಾಣಿಸುತ್ತಂತೆ. ಮತ್ತು ಅವರಲ್ಲಿ ಅವರ ಅವರು ಒಂದು ಜಿಂಕೆ ಚರ್ಮವನ್ನ ಆ ಒಂದು ಬಟ್ಟೆ ಹಾಗೆ ಹೊತ್ಕೊಂಡಿದಾರಂತ. ಮತ್ತು ಅವರೆಲ್ಲ ಜಟೆಗಳು ಹೇಗಿರತ್ತಂದ್ರೆ ಆ ಒಂದು ಮಿಂಚಿನಂತೆ ಹೊಳೆಯುತ್ತಾ ಇರತ್ತಂತೆ. ಮತ್ತು ಮಿಂಚಿನಂತೆ ಇರತ್ತಂತೆ. ಮತ್ತು ಅವರ ದೇಹವನ್ನ ವರ್ಣನೆ ಮಾಡ್ತಾರೆ ಅದು ಹೇಗಿರತ್ತಂದ್ರೆ ವಿಶಾಲವಾದ ಉರಸ್ಥಾನ ಲಕ್ಷ್ಮೀದಾಳ. ಸೊ ವಿಶಾಲವಾದ ಇರತ್ತಂತ ಉರಸ್ಥಾನ. ಮತ್ತು ಅವರ ಕಣ್ಣು ಹೇಗಿರುತ್ತೆ ಅಂದ್ರೆ ಅದು ಒಂದು ತಾವರೆದಂತೆ ಇದೆ ಅಂತ. ಅಂದ್ರೆ ಅಸಂಗ ಅಸಂಗ ಎಂಬುದು ಒಂದು, ಇನ್ನೊಂದು ಬಂದು ನಾವು ನೋಡಿದೀವಿ ಅದು ಯಾವತ್ತೂ ಒಂದು ನೀರಿನ ಸಂಪರ್ಕ ಆ ಒಂದು ಕಂಪಿ ಬಂತಿ ನಾಳ ಸಂಬಂಧಿ ಅಂತ ಹೇಳ್ತಾರ. ಆ ಒಂದು ಲೋಟಸ್ ಇಂದ ಪಾಂಡ್ ಯಾವತ್ತೂ ಮಾಯಿಶ್ಚರ್ ಇರತ್ತಂತ. ಹಾಗೇನೆ ಇವರ ಕಣ್ಣು ಆ ಒಂದು ಅಸಂಗವಾಗಿದ್ದರನ್ನು ಕಾರುಣ್ಯ ಸುರಿತಾ ಇರತ್ತಂತೆ. ಆಮೇಲೆ ಇವರು ತೋಳುಗಳು ಹೇಗಿರತ್ತಂದ್ರೆ ಒಂದು ಗುಂಡು ಗುಂಡಾಗಿ ಚಂದಾಗೆ ಚಂದಾಗ ಪುಷ್ಟಿಯಾಗಿರತ್ತಂತೆ. ಯಾಕೆಂದ್ರೆ ಈ ತೋಳಿನಿಂದ ನಾನು ನಿಮ್ಮನ್ನ ರಕ್ಷಣೆ ಮಾಡುತ್ತೀನಿ ಎಂಬುದನ್ನ ಅದು ಹೇಳ್ತಾರೆ. ವಾದಿರಾಜರು ಹೇಳ್ತಾರ ದೇವರ ಭಂಗಿ ಹೇಗಿರತ್ತಂದ್ರೆ ಆ ದೇವರ ಭಂಗಿಯಲ್ಲಿ ಅದು ಹೇಳ್ತಾರ ಈ ಒಂದು ನಿರ್ಮತ್ಯ ಉಗ್ರ ಭವಾರ್ಣವೇ ನಿಜ ಮನೋಭಿಷ್ಟಂ ದಿಶಾ ಇತಿ ಸಮ್ಯ ಜ್ಞಾಪಯಿತು ಕರೆಯೇನ ಅಂತಾರೆ. ಈ ಒಂದು ಸಂಸಾರ ಸಾಗರದಲ್ಲಿ ತುಂಬಾ ಅಬ್ಸ್ಟ್ರಕ್ಷನ್ ನಮ್ಗೆ ಅಬ್ಸ್ಟಕಲ್ಸೇ ಜಾಸ್ತಿಯಾಗಿರುತ್ತೆ. ಅಷ್ಟು ಇರೋವಾಗ ದೇವರು ನಮ್ಗೆ ನಿಜವಾದ ಭಕ್ತಿ ಇರುವಂತ ಮನಸ್ಸಿನಿಂದ ನಾವು ಅವನನ್ನ ಪ್ರಾರ್ಥನೆ ಮಾಡಿದಾಗ ಅವನು ಕಾಣಿಸಿಕೊಡ್ತಾನಂತ. ಈ ರೂಪಗಳೆಲ್ಲ ಚಿಂತನೆ ಯಾಕೆಂದ್ರೆ ಹೀ ಸೆಂಡಿಂಗ್ ಮೆಸೇಜ್ ನಮ್ಗೆ ಮೆಸೇಜ್ ಕಳಿಸ್ತಾನ. ಅದಕ್ಕೆ ಹೇಳ್ತಾರ ಇಲ್ಲಿ ದಿಶಾ ಸಮ್ಯ ಜ್ಞಾಪಯಿತು ಕರೆಯನ ಚಂದಾಗೆ ನಮ್ಗೆ ಒಂದು ಧೈರ್ಯ ಕೊಡಬೇಕು ಒಂದು ಒಂದು ಮೆಸೇಜ್ ಕಳಿಸಬೇಕು ಅಂತ ತನ್ನ ಕರಗಳಿಂದ ಕರ ವಿನ್ಯಾಸಗಳಿಂದ ಮುದ್ರೆಗಳಿಂದ ಭಂಗಿಯಿಂದ ತೋರಿಸಿಕೊಡ್ತಾನಂತ. ಹಾಗೇನೆ ಈರು ರೂಪವು ಇಲ್ಲಿ ನೋಡಿ ಆ ತಾವರದಂತೆ ಕಣ್ಣು ಕರುಣಾಮಯ ದೃಷ್ಟಿ ಸುರಿತಾ ಇದ್ದಾರೆ ಮತ್ತು ತೋಳುಗಳು ತುಂಬಾ ಭುಜಗಳು ಪುಷ್ಟಿಯಾಗಿದೆ. ನಾನು ರಕ್ಷಣೆ ಮಾಡ್ತೀನಿ ನನ್ನ ತೋಳಿಂದ ನಿನ್ನನ್ನ ರಕ್ಷಣೆ ಮಾಡ್ತೀನಿ ಅಂತ ಧೈರ್ಯ ಹೇಳ್ತಾರ. ಮತ್ತು ಅವರ ಕುತ್ತಿಗೆ ಕುತ್ತಿಗೆ ಬಂದು ಯೂಶ್ವಲಿ ಶಂಖದಂತೆ ಇದೆ ಅಂತ ಹೇಳ್ತಾರ. ಅದಕ್ಕೆ ಏನರ್ಥ ಅಂತ ಶಂಖ ಕ್ಲಿಯರ್ ಆಗಿರತ್ತೆ ನೋಡ್ಲಕ್ಕೆ ಕ್ಲಿಯರ್ ಅಂಡ್ ಶಂಖದ ಧ್ವನಿ. ಹಾಗೇನೆ ಇವರ ಕಂಠ, ಕಂಠದಿಂದ ಉದ್ಗೀರಿಯಂತೆ ಅನಿಶಮಿತ ಅಂತ ಹೇಳ್ತಾರಲ್ಲ, ಆತರ ಕಂಠದಿಂದ ಎಲ್ಲಾ ವೇದಗಳು ಬರ್ತಾ ಇರತ್ತಂತ. ಆ ಕಂಠದ ಧ್ವನಿ ಹೇಗಿರತ್ತ ಅಂದ್ರೆ ಅದು ಒಳ್ಳೆ ಜನರಿಗೆ ಹೇಳ್ತಾರಲ್ಲ, ಶಂಖನಾದ ಮಾಡಿದ್ರ ಆ ಒಂದು ದುಷ್ಟಶಕ್ತಿಗಳೆಲ್ಲ ದೂರ ಹೋಗ್ಬಿಡತ್ತ ಅಂತ. ಸೊ ಅವ್ರ ಕಂಠವನ್ನ ಸ್ಮರಣೆ ಮಾಡಿದ್ರೆ ಅದು ಹಾಗಿದೆ, ಶಂಖದಂತೆ ಇದೆ ಅಂತ ಹೇಳ್ತಾರ. ಮತ್ತು ಇವರು ತೇಜಸ್ ಹೇಗಿದೆ ಅಂದ್ರೆ ಈ ಸೀಸನ್ ಹಾಗೆ ಹುಣ್ಣಿಮೆ ವೈಶಾಖ ಹುಣ್ಣಿಮೆ, ಸೊ ತೇಜಸ್ ಹೇಗಿದೆ ಅಂದ್ರೆ ಆ ಚಂದ್ರನದಂತೆ ಇದೆ, ತಂಪಾಗ ಚಂದ್ರದಂತೆ ಅವರ ಕಾಂತಿ ಅವರ ಮುಖದಲ್ಲಿ ಇದಂತ. ಸೊ ಕರದಿಂದ ನಮ್ಗೆ ಕರ ಮುದ್ರೆಯಿಂದ ನಮ್ಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಏನಂದ್ರೆ ಜ್ಞಾನ ವಿಶೇಷವಾಗಿ ವೇದವ್ಯಾಸ ರೂಪಕ್ಕೆ ಫಸ್ಟ್ ಅಭಯಕ್ಕಿಂತ ಜ್ಞಾನ ಫಸ್ಟ್ ಹೇಳ್ತಾರೆ. ಯಾಕೆಂದ್ರೆ ಈ ರೂಪದ ಮೀನ್ ಎಲ್ಲ ರೂಪಗಳು ಎಲ್ಲವೂ ಸಾಮರ್ಥ್ಯ ಇದ್ರು ವಿಶೇಷವಾಗಿ ಜ್ಞಾನಕ್ಕೆ ಬಂದದ್ದು. ಜ್ಞಾನ ತಿರೋಧಾನ ಆದಾಗ ಆ ಜ್ಞಾನವನ್ನ ತಿರುಗನು ನಮ್ಗೆ ಕೊಟ್ಟಿರುವಂತ ವಿಶೇಷ ಈ ಒಂದು ಅವತಾರಕ್ಕೆ ಇದೆ. ಆದ ಕಾರಣದಿಂದ ಜ್ಞಾನವನ್ನ ಫಸ್ಟ್ ಹೇಳಿ ಜ್ಞಾನ ಮೂಲಕವಾಗಿ ಅಭಯವನ್ನ ಅಂದ್ರೆ ರೈಟ್ ಹ್ಯಾಂಡ್ಲಿ ಜ್ಞಾನ ಮತ್ತು ಲೆಫ್ಟ್ ಹ್ಯಾಂಡ್ಲಿ ಅಭಯ ತನ್ನ ಇಟ್ಟುಕೊಂಡಿದ್ದಾರೆ. ಆಮೇಲೆ ಅವರ ಈ ರೂಪಕ್ಕೆ ಯಜ್ಞೋಪವಿತ ಹೇಳ್ತಾರ. ಯಾಕೆ ದೇವರಿಗೆ ಯಜ್ಞೋಪವಿತ ಏನು ವಿಶೇಷ ಅಂದ್ರೆ ಬರೀ ನಮ್ ತರ ನಮ್ಮೂರ್ಲಿ ಇರೋ ಗಂಡಸ್ರ ಹಾಕೊಳ್ಳೋ ತರ ಯಜ್ಞೋಪವಿತ ಅಂತ ಇಲ್ಲ ಅಂತಾರ. ಅಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಇನ್ನೊಂದು ಕಡೆ ಆಚಾರ್ಯ ಹೇಳ್ತಾರೆ ಅಂದ್ರೆ ಈ ಯಜ್ಞೋಪವಿತ ಎಂಬುದು ಸರ್ಪ ಅಂತೀವಿಲ್ಲ, ಸರ್ಪ ಶೇಷ. ಸೊ ಶೇಷದೇವರೇ ಅಲ್ಲಿ ಕೂತಿದ್ದಾರಂತ ಅಂದ್ರೆ ಆ ಶೇಷದೇವರು ಯೂಶಲಿ ಆ ಒಂದು ಶುಚಿಗೆ ಅವರು ಒಂದು ಸಿಂಬಲ್ ಒಂದು ಶೇಷದೇವರು. ಮತ್ತು ಸತ್ಯಕ್ಕೇನೋ ಅವರೇ ಸತ್ಯ ಅಂತ ಶೇಷದೇವರ ಇನ್ನೊಂದು ಹೆಸರು ಸತ್ಯ ಅಂತಾನೆ ಹೆಸರಂತ ಶೇಷದೇವರಿಗೆ. ಸೊ ಅದನ್ನೇ ಒಂದು 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 ಯಜ್ಞೋಪವಿತವಾಗಿ ಧರಿಸಿದ್ದಾರೆ ಮತ್ತು ಮೇಖಲೆ ಹಾಕೊಂಡಿದ್ದಾರೆ ಅವರು. ಮತ್ತು ಇನ್ನು ಏನು ಮಾಡ್ತಾರಂದ್ರೆ ಅವ್ರ ಕಣ್ಣು ನಾವು ನೋಡಿದೀವಿ, ಆ ಕಣ್ಣು ಹೇಗಿದೆ ಅಂದ್ರೆ ಹೇಳ್ತಾರ ಸೈಡ್ ಗ್ಲಾನ್ಸ್ ಅಂತ ಹೇಳ್ತಾರಲ್ಲ, ಆ ಒಂದು ಜಸ್ಟ್ ಒಂದು ಕಾರ್ನರ್ ಆಫ್ ದ ಐ ಇಂದ ನೋಡ್ತಾರಂತೆ. ಯಾರನ್ನ ನೋಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಹೇಳ್ತಾರೆ ಅವ್ರು ನೋಡೋದು ಈ ಜಗತ್ತನ್ನ ಅಂದ್ರೆ ನಮ್ಮನ್ನ ಜಗತ್ತಲ್ಲಿ ಇರುವಂತ ಜನಗಳನ್ನ ಇಲ್ಲಿ ನೋಡ್ತಾ ಇದ್ದಾರಂತೆ. ಅದರಿಂದ ಏನು ಪ್ರಯೋಜನ ಇಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಈ ಜಗತ್ತು ಅವ್ರು ಅವತಾರ ಮಾಡಿದ ಕೆಲಸ ಇದು. ಈ ಜಗತ್ತು ಬಂದು ಆ ಒಂದು ಅಜ್ಞಾನ ಅಂಬೋ ಒಂದು ಸರ್ಪ, ಅಜ್ಞಾನ ಅಂಬೋ ಕತ್ತಲು ಅಂಬೋ ಒಂದು ಸರ್ಪ ಇದಲ್ಲ, ಅದನ್ನ ಆ ಸರ್ಪ ಈ ಒಂದು ಜಗತ್ತನ್ನ ಕಚ್ಚಿಬಿಟ್ಟಿದೆ ಅಂದ್ರೆ ನಮ್ಮನ್ನೇ ತಗೊಳ್ಳಿ, ನಮ್ಗೆ ಈ ಅಜ್ಞಾನ ಅಂಬೋ ಸರ್ಪ ಬಂದು ನಮ್ಮನ್ನ ಕಚ್ಚಿದೆ. ಸೊ ಆ ಪೀಡೆಯಿಂದ ನಾವು ಶ್ರಮ ಪಡ್ತಾ ಇದೀವಿ. ಅದಕ್ಕೆ ಅವರು ಅವರ 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 ದೃಷ್ಟಿ ಇದೆಲ್ಲ ಆ ಒಂದು ಅಪಾಂಗ ನೇತ್ರ ಅದು ಏನ್ ಮಾಡತ್ತ ಅಂದ್ರೆ ಆ ಒಂದು ತೀಕ್ಷಣ ಕರುಣದಿಂದ ತೀಕ್ಷಣದಿಂದ ಈ ಒಂದು ವಿಷ ಈ ಸರ್ಪ ಕಚ್ಚಿದ ವಿಷ ನಮ್ಮಲ್ಲಿ ಇದೆಲ್ಲ ಈ ವಿಷವೆಲ್ಲ ಹೋಗಲಾಡಿಸಿ ಬಿಡತ್ತಂತ. ಅಷ್ಟು ಒಂದು ಶಕ್ತಿ ಆ ಕಣ್ಣಿಗೆ ಇದೆ. ಸೊ ಆ ಕಣ್ಣನ್ನ ನೋಡಿ ಅಂತಾರ, ಆ ಒಂದು ವಿಶಾಲವಾದ ತಾವರದಂತೆ ಇರುವಂತ ಆ ಕಣ್ಣಿನ ಒಂದು ಆ ಒಂದು ಇದನ್ನ ನೋಡಿ ಆ ಪ್ರಕಾಶವನ್ನ ನೋಡಿ ಅಂತ ವೇದವ್ಯಾಸ ರೂಪವನ್ನ ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ ಆಚಾರ್ಯರು ಇದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನ ಹೇಳಿದ್ದಾರೆ. ಸೊ ಹೀಗೆ ಈ ಜ್ಞಾನ ಅವರು ನೇತ್ರದಿಂದ ಆ ಒಂದು ನಮ್ಮಲ್ಲಿ ಇರುವಂತ ಈ ವಿಷ ಹೋದಾಗೆ ನಮಗೆ ಜ್ಞಾನ ಬರುತ್ತ. ಆ ಜ್ಞಾನದಿಂದ ನಮ್ಗೆ ರಕ್ಷಣೆ ಸಿಕ್ಕತ್ತ. ಅದು ಹೇಗೆ ರಕ್ಷಣೆ ಸಿಕ್ಕತ್ತ ಎಂಬುದನ್ನ ಈ ನರಸಿಂಹ ಅವತಾರದಿಂದ ನಾವು ತಿಳ್ಕೋಬಹುದು. ಈ ನರಸಿಂಹ ಅವತಾರ ಹೇಳುವಾಗ ನರಸಿಂಹ ಅವತಾರ ಕಥೆನ ನಮ್ಗೆ ಗೊತ್ತು. ಈ ನರಸಿಂಹ ಅವತಾರ ಒಂದು ಡಿಸ್ಕ್ರೈಬ್ ಮಾಡುವಾಗ ಆ ನರಸಿಂಹನ ಲಕ್ಷಣಗಳನ್ನ ಹೇಳ್ತಾರೆ. ಈ ನರಸಿಂಹ ಹೇಗಿದ್ದಾನೆ, ಹೇಗೆ ಚಿಂತನೆ ಮಾಡಬೇಕು ಈ ಲಕ್ಷ್ಮಣ ನರಸಿಂಹನ ಅಂದ್ರೆ ಹೇಳ್ತಾರೆ ಉಗ್ರಂ ಅಂತ ಚಿಂತನೆ ಮಾಡಿ ಅಂತಾರೆ. ಏನು ಉಗ್ರ ಅಂತ ಚಿಂತನೆ ಮಾಡ್ಬೇಕಾ ಅಂದ್ರೆ ಈ ಉಗ್ರ ನರಸಿಂಹ ರೂಪ ಯಾವುದೇ ರೂಪಗಳು ನಾವು ಚಿಂತನೆ ಮಾಡಿದಾಗ ಏನಾಗತ್ತಂದ್ರೆ ಎಲ್ಲೋ ಇರುವಂತ ಒಂದು ದೈತ್ಯ ಶಕ್ತಿಗಳನ್ನ ಅದು ಸಂಹಾರ ಮಾಡೋದಿಲ್ಲ. ನಮ್ಮಲ್ಲೇ ಆ ನರಸಿಂಹನ ನಾವು ಚಿಂತನೆ ಮಾಡಿದಾಗೆ ಅವನ ಉಗ್ರ ಭಂಗಿ
ಅದು ಏನ್ ಮಾಡುತ್ತಲ್ಲ, ನಮ್ಮಲ್ಲೇ ಇರುವಂತ ಇವಾಗ ಸ್ವಲ್ಪ ವಿಷ ಹೋಗಿದೆ, ವಿಷ ಹೋದ ಮೇಲೇನು ಸ್ವಲ್ಪ ಸ್ವಲ್ಪ ಬೇರೆ ತರದ ವಿಷಗಳು ಅಜ್ಞಾನ ರೂಪವಾಗಿ ಸೇರ್ತಾನೆ ಇರುತ್ತೆ. ಶಾಸ್ತ್ರದಲ್ಲಿ ಮೃತ್ಯು ಅಂತ ಬಂದಾಗ ಮೃತ್ಯು ಶಬ್ದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸಾವು ಅಂತ ಅಷ್ಟು ಒಂದು ಮೀನ್ ಕೊಡಲ್ಲ. ಯಾಕೆಂದ್ರೆ ಇದೆ ಸಾವು ಎಂಬುದು ಜೀವಕ್ಕೆ ಇಲ್ಲ, ದೇಹಕ್ಕೆ ಬರುತ್ತೆ, ಆದಮೇಲೆ ಇನ್ನೊಂದು ದೇಹ ಸಿಕ್ಕೇ ಸಿಕ್ಕತ್ತಲ್ಲ. ಸೊ ಮೃತ್ಯು ಎಂಬುದನ್ನ ಯಾವ ನಿಟ್ಟಲ್ಲಿ ಹೇಳ್ತಾರಂದ್ರೆ ಅಜ್ಞಾನವೇ ಮೃತ್ಯು ಅಂತ ಹೇಳ್ತಾರೆ. ಈ ಅಜ್ಞಾನ ಎಂಬುದು ಮೃತ್ಯು. ಹೇಗೆ ಅದು ಅಜ್ಞಾನ ಮೃತ್ಯು ಆಗತ್ತೆ ಅಂದ್ರೆ ಹೇಳ್ತಾರೆ, ಇವಾಗ ಅಜ್ಞಾನದಿಂದ ಏನಾಗತ್ತ, ಅಜ್ಞಾನದಿಂದ ನಾವ್ ಏನ್ ಮಾಡ್ತೀವಿ, ಏನ್ ಮಾಡಬೇಕು, ಆಲಸ್ಯನೂ ಬಂದ್ಬಿಡತ್ತೆ, ಎಕ್ಸಾಷನ್ ಬರತ್ತೆ, ಆಲಸ್ಯ ಬರತ್ತೆ, ರೋಗ ರುಜಿನಗಳು ಬರತ್ತೆ, ಎಲ್ಲವೂ ಬರತ್ತೆ, ಲ್ಯಾಕ್ ಆಫ್ ಎಕ್ಸಸೈಸ್. ನಾವೇ ಹೇಳ್ತೇವೆ ಒಂದೇ ಕಡೆಯಲ್ಲಿ ಕೂತು ಕೂತು ಊಟನೇ ಮಾಡ್ತಾ ಇದ್ರೆ ಅದೇ ರೋಗ ಅಂತಾನು ಹೇಳ್ತೀವಿ. ಈ ತರ ಎಲ್ಲ ಒನ್ ಲೀಡ್ಸ್ ಟು ಅದರ್. ಆದಾಗ ಏನಾಗತ್ತೆ ಅಂದ್ರೆ ಕರ್ಮದಲ್ಲಿ ಚ್ಯುತಿ ಆಗತ್ತೆ. ಏನು, ಬೆಳಿಗ್ಗೆದ್ದು ನಾವು ದೇವರನ್ನ ನಮಸ್ಕಾರ ಮಾಡಬೇಕು, ಈ ಕರ್ಮದಲ್ಲಿ ಚ್ಯುತಿ ಆಯಿತು ನಮ್ಗೆ. ಈ ಕರ್ಮ ಚ್ಯುತಿ ಆದಾಗ ಯಾವ್ದು ಮಾಡಬೇಕೋ ಅದು ಮಾಡ್ಲಂಗಿದ್ರೆ ತಿಳ್ಕೊಳ್ಳಕ್ಕೆ ಈ ಸಂಸಾರಕ್ಕೆ ಬಂದದ್ದೇ ಆ ಒಂದು ಜ್ಞಾನ ಪಡೀಲಕ್ಕೆ ಈ ಲೋಕ ಕೊಟ್ಟಿದ್ದಾನೆ ದೇವರು, ಮತ್ತು ಅಧ್ಯಯನ ಮಾಡ್ಲಕ್ಕೆ ವಸ್ತುಗಳನ್ನು ಕೊಟ್ಟಿದ್ದಾನೆ. ಮಾಡ್ಲಂಗಿದ್ರೆ ಅದರಿಂದ ದೋಷ ಬಂದಾಗ ದೋಷ ಅಂದ್ರೆ ಹೇಗ್ ಬರುತ್ತದು ದೋಷ? ನಾವು ಕರ್ಮದಿಂದ ಚ್ಯುತರ, ಕರ್ಮ ಮಾಡುವಾಗ ದೇವತೆಗಳು ಎಲ್ಲರೂ ಸಹಾಯ ಮಾಡ್ತಾರೆ, ನಾವೇ ಮಾಡ್ಬೇಕು ಅಂತಿಲ್ಲ. ಹಾಗೇನೆ ಆಪೋಸಿಟ್, ಆ ಕರ್ಮದಿಂದ ಚ್ಯುತನಾಗಿ ಆ ಒಂದು ಆಲಸ್ಯ ಪ್ರಭಾವಕ್ಕೆ ಒಳಗಾದ್ರೆ ದೇವತೆಗಳು ದೂರ ಆಗ್ತಾರಂದ್ರೆ ಏನು, ದೈತ್ಯರನ್ನ ಕಳಿಸ್ತಾರೆ. ಆ ದೈತ್ಯರು ಬಂದಾಗ ಇನ್ನು ಕಂಪ್ಲೀಟ್ ಅಜ್ಞಾನ ಆವರಿಸಿ ಬಿಡತ್ತೆ. ಒಳ್ಳೆ ಜೀವರಿಗೆ ಆಗುವಂತದ್ದೇ ಹೇಳುತ್ತೇನೆ, ಉಳಿದವ್ರದ್ದು ಕತೆ ನಮ್ಗೆ ಬೇಕಾಗಿಲ್ಲ. ಒಳ್ಳೆ ಜೀವರಿಗೆ ಇದು ಆವರಿಸಿದಾಗ ಏನಾಗತ್ತೆ, ಇದೇ ಮೃತ್ಯು ಅಂತ ಹೇಳ್ತಾರೆ. ಅಜ್ಞಾನ, ದುಃಖ, ಆಲಸ್ಯ ಇದೆಲ್ಲ ಮೃತ್ಯು ರೂಪವಾಗಿ ಬಂದ್ಬಿಡತ್ತೆ ಅಂತಾರೆ. ಈ ಮೃತ್ಯುವನ್ನ ಹೋಗಲಾಡಿಸುವನು ಯಾರು? ಮೃತ್ಯು ಮೃತ್ಯುಂ ನಮಾಮ್ಯಹಂ. ಈ ಮೃತ್ಯುವಿಗೆ ಮಾರಕನಾಗಿ ಇರುವನು ಈ ನರಸಿಂಹ. ಇದನ್ನ ಚತುರ್ಮುಖ ತಿಳ್ಕೊಂಡಿದ್ದಾನೆ. ಅದೇ ನಾವು ಇನ್ನೊಂದು ಪ್ರಸಂಗದಲ್ಲಿನೂ ಇದನ್ನ ನೋಡಿದ್ದೀವಿ. ಚತುರ್ಮುಖ ಅವನು ಉಪಾಸನೆ ಮಾಡುವಾಗ ಇದನ್ನ ತಿಳ್ಕೊಂಡಿದ್ದಾನೆ. ಏನಂತ ತಿಳ್ಕೊಂಡಿದ್ದಾನೆ, ಯಾರು ಸೃಷ್ಟಿ ಮಾಡಿದ್ನು ಅವನೇ ಸಂಹಾರಕ. ಅಂದ್ರೆ ಈ ನಾರಾಯಣನೇ ವಾಸುದೇವನಾಗಿದ್ದಾನೆ, ಈ ವಾಸುದೇವನೇ ಈ ನರಸಿಂಹ ರೂಪದಿಂದ ಕೂತಿದ್ದಾನೆ ಅಂತ ಚತುರ್ಮುಖ ಚಿಂತನೆ ಮಾಡಿದ. ಇದು ಏನು ಚಿಂತನೆ ಅಂತ ಹೇಳಿದಾಗ ಇಲ್ಲಿ ಹೇಳ್ತಾರೆ, ನರಸಿಂಹದೇವರು ನಾವು ಉಪಾಸನೆ ಮಾಡುವಾಗ ನಾವು ದಿಕ್ ನಮಸ್ಕಾರ, ಅಲ್ಲಿ ಒಂದೇ ಒಂದು ಆಸ್ಪೆಕ್ಟ್ ನ ಇಲ್ಲಿ ಹೇಳ್ತೀನಿ ನಾನು. ದಿಕ್ ನಮಸ್ಕಾರ ಮಾಡುವಾಗ ಪೂರ್ವ ದಿಕ್ಕಿಗೆ ನಮಸ್ಕಾರ ಮಾಡ್ತೀವಿ. ಪೂರ್ವ ದಿಕ್ಕು ನಮ್ಗೆ ನೋಡಿದ ತಕ್ಷಣ ನಮ್ಗೆ ಪೂರ್ವ ದಿಕ್ಕಲ್ಲಿ ಕಾಣಿಸೋದು ಏನು, ಸಿಂಪಲ್ ಡೇ ಟು ಡೇ ಮಾಡಬಹುದು. ಪೂರ್ವ ದಿಕ್ಕಲ್ಲಿ ನಮ್ಗೆ ಕಾಣಿಸೋದು ಬಂದು ಸೂರ್ಯನೇ ಕಾಣಿಸ್ತಾನೆ, ಆದಿತ್ಯ ಕಾಣಿಸ್ತಾನೆ. ಪೂರ್ವ ದಿಕ್ಕಿಗೆ ಅವನೇ ನಿಯಾಮಕ ಅಂತ ಚಿಂತನೆ, ಸೂರ್ಯನೇ ನಿಯಾಮಕ ಅಂತ ಚಿಂತನೆ. ಈ ಸೂರ್ಯನೇ ನಿಯಾಮಕನ ಪೂರ್ವ ದಿಕ್ಕಿಗೆ ಅಂತ ಒಂದು ಸಂದೇಹ ಬಂದಾಗ ಅಲ್ಲಿ ಹೇಳ್ತಾರೆ, ಇಲ್ಲ ಅಲ್ಲ, ಸೂರ್ಯನಿಗೆ ಆಧಾರವಾಗಿ ಸ್ವಯಂಭೂ ಮನುಗಳು ಇದ್ದಾರೆ ಅಂತ ಚಿಂತನೆ ಮಾಡ. ಸ್ವಯಂಭೂ ಮನುಗಳೇ ಆಧಾರ, ಅವ್ರಿಗೆ ಯಾರು ಆಧಾರ ಅಂತ, ಒಂದು ಒಳಗೆ ಏನೇ ಒಂದು ಆಬ್ಜೆಕ್ಟ್ ನಾವು ಒಂದು ಅನುಸಂಧಾನಕ್ಕೆ ಇಟ್ಟಾಗ ಅಲ್ಲೇ ನಿಲ್ಲಬಾರದು, ಮುಂದಕ್ಕೆ ಹೋಗ್ಬೇಕು. ಹೇಗೆ ಮುಂದಕ್ಕೆ ಹೋಗೋದು? ಈಸಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಹೇಳೋದು ಈಸಿಯರ್. ಬಟ್ ಜ್ಞಾನ ಬರಬೇಕು, ವೇದವ್ಯಾಸರ ಅನುಗ್ರಹ ಆಗಿದೆ ಅಂದ್ರೆ ಇನ್ನೂ ಸ್ವಲ್ಪ ಹೇಗೆ ಅಂತ ತಿಳ್ಕೋಬೇಕು, ಇನ್ ಬಿಟ್ವೀನ್ ತಿಳ್ಕೋಬೇಕು ನಾವು, ತಾರತಮ್ಯ ಜ್ಞಾನ. ಸೊ ಅಲ್ಲಿ ಹಾಗೆ ಬಂದಾಗ ಆದಿತ್ಯ ಕಾಣಿಸ್ತಾ ಇದ್ದಾನೆ. ಆದಿತ್ಯನಿಗೆ ನೆಲೆ ಯಾರು ಅಂದ್ರೆ ಸ್ವಯಂಭೂ ಮನುಗಳು ಅಂತ ನೆಲೆ. ಆ ಸ್ವಯಂಭೂ ಮನುಗಳಿಗೆ ಯಾರು ನೆಲೆ ಅಂತ ಬಂದಾಗ ಇಂದ್ರ ಅಂತ ಬರುತ್ತೆ. ಆ ಇಂದ್ರ ಪೂರ್ವ ದಿಕ್ಕಿನ ನಿಯಾಮಕ ಅಂತ ನಮಸ್ಕಾರ ಮಾಡ್ತಾ ಇದ್ದೀವಿ ಇಷ್ಟು ತನಕ. ಆಮೇಲೆ ಇಂದ್ರನ ಒಳಗೆ ಇರುವಂತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಉಪೇಂದ್ರ ಅಂತ. ನಾವು ಇವಾಗ ಇಂದ್ರನಿಂದ ಅಷ್ಟು ಪ್ರಯಾಣ ಮಾಡಬೇಕು. ಇಂದ್ರ ಆದ ಮೇಲೆ ಯಾರು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಇಂದ್ರ ಆದ ಮೇಲೆ ಆ ಸೂರ್ಯನಲ್ಲಿ ಇದ್ದು ನಿಯಮನ ಮಾಡೋನು ಯಾರು ಅಂದ್ರೆ ಆ ರೂಪ ಕಾಣಿಸ್ಬೇಕಲ್ಲ ಅಲ್ಲಿ ಪಾರ್ವತಿ ದೇವಿ, ಆ ಪಾರ್ವತಿ ದೇವಿ ನಿಯಾಮಕಳು. ಇಂದ್ರ ಒಳಗಿಂದ ಆ ರೂಪವನ್ನ ತೋರಿಸ್ತಾರೆ, ಕಣ್ಣಲ್ಲಿ ಇದ್ದು ಸೂರ್ಯನಲ್ಲಿ ಇದ್ದಾನೆ, ಅದೇ ಅವನು ಕಣ್ಣಲ್ಲಿ ಇದ್ದಾನೆ. ಕಣ್ಣಿನಿಂದ ರೂಪವ ತೋರಿಸಬೇಕಂದ್ರೆ, ಆ ರೂಪದ ಜ್ಞಾನವು ಬರಬೇಕಂದ್ರೆ ಅಲ್ಲಿ ಹೃದಯ ಅಂಬೋ ಹೆಸರಿಂದ ಪಾರ್ವತಿ ದೇವಿ ಇದ್ದಾಳ ಅಂತ ಚಿಂತನೆ ಮಾಡ್ಬೇಕಂತೆ. ಆ ಪಾರ್ವತಿ ದೇವಿ ಅವನು ಹೇಗೆ ಒಬ್ಳೇ ಇದ್ದಾಳ ಅಂದ್ರೆ ಇಲ್ಲ ಅಲ್ಲ, ಪಾರ್ವತಿ ದೇವಿ ಆ ಒಂದು ರುದ್ರನನ್ನು ಬಿಟ್ಟು ಪಾರ್ವತಿ ದೇವಿ ಇದ್ದ ಇರ್ತಾಳ, ಇರೋದೇ ಇಲ್ಲ. ಮನಸ್ಸು ಮನಸ್ಸು ವಾಕ್ ಒಂದು ಒಂದು ಮಾತಾಡಬೇಕಂದ್ರೆ ಮಾತು ಜೊತೆಯಲ್ಲಿ ಆ ಒಂದು ಜ್ಞಾನವೂ ಬರಬೇಕು. ಒಂದು ವಸ್ತು ಜೊತೆಯಲ್ಲಿ ಹೇಗೆ ಜ್ಞಾನ ಒಟ್ಟಿಗೆ ಒಟ್ಟಿಗೆ ದೇ ಆರ್ ಇನ್ಸೆಪರಬಲ್ ಆಗಿರುತ್ತೋ, ಹಾಗೆ ಪಾರ್ವತಿ ಅಂತ ಅಂದ ಕೂಡಲೇ ಅರ್ಧನಾರೀಶ್ವರರು ಅವರು ರುದ್ರರು ಬರಬೇಕು ಅಂತ ಅಲ್ಲಿ ಚಿಂತನೆ ಆದ ಮೇಲೆ ನೆಕ್ಸ್ಟ್ ಹೇಳ್ತಾರೆ ಅಷ್ಟೇನಾ ಅಂದ್ರೆ ಇಲ್ಲ ಅಂತಾರೆ. ನಾವು ದಿಕ್ ನಮಸ್ಕಾರ ಮಾಡುವಾಗ ಎಲ್ಲಾ ದಿಕ್ಕುಗಳು ಇಟ್ಟುಕೊಂಡು ಎಲ್ಲಾ ದಿಕ್ಕಿಗೇನು ಮೇಲೆ ಪಾರ್ವತಿ ಇವರು, ಅದಕ್ಕೆ ನಾವು ಶುರು ಮಾಡುವಾಗಲೂ ಪೂರ್ವ ದಿಕ್ಕಲ್ಲಿ ಶುರು ಮಾಡಿದ್ರು ಅದನ್ನ ಕೊನೆಗೊಳಿಸುವಾಗ ಒಂದು ಇದಕ್ಕೆ ನಾರ್ತ್ ಈಸ್ಟ್ ಈಶಾನ್ಯ ದಿಕ್ಕಲ್ಲಿ ನಿಲ್ಲಿಸ್ತೀವಿ. ಅಲ್ಲಿ ಈಶಾನ್ಯಕ್ಕೆ ಪಾರ್ವತಿ ಪರಮೇಶ್ವರರು ದೇವತೆಗಳಾಗ್ತಾರೆ. ಅಲ್ಲಿ ಮುಗಿದ ಮೇಲೆ ನಾವು ಪೀಠ ಪೂಜೆ ಅವ್ರು ಮಾಡುವಾಗ ಗಮನಿಸಿದ್ರೆ ಅಲ್ಲಿಂದ ಅವರು ಕೆಳಗೆ ಬರ್ತಾರೆ. ಅಂದ್ರೆ ರುದ್ರದೇವರು ಆದ ಮೇಲೆ ಅವರು ಬರೋದು ಇದಕ್ಕೆ ಬರ್ತಾರೆ, ಆ ಶೇಷದೇವರಿಗೆ ಬರ್ತಾರೆ. ಆ ಶೇಷದೇವರು ಇವರಿಗೆ ಅಧಿಪತಿಯಾಗಿ ಯಾರಿದ್ದಾರಂದ್ರೆ ಆ ಶೇಷದೇವರಿದ್ದಾರಂತೆ. ಆ ಶೇಷದೇವರಿಗೆ ಸತ್ಯ ಅಂಬೋ ಹೆಸರಿದೆ ಅಂತ ಹೇಳ್ತಾರೆ. ಆ ಸತ್ಯ ಅಂಬೋ ಹೆಸರಿದೆ ಅಂತ ಹೇಳಿ ಆ ಒಂದು ಅಂದ್ರೆ ಏನಾಯ್ತು, ಪೂರ್ವ ದಿಕ್ಕಿಗೆ ಪಾರ್ವತಿ ಪರಮೇಶ್ವರು ಮಾತ್ರ ಅಲ್ಲ, ಅಲ್ಲಿ ಶೇಷನನ್ನೇ ಇಟ್ಕೋಬೇಕು. ಶೇಷ ಯಾವುದಕ್ಕೆ ಅಭಿಮಾನಿ ಅಂದ್ರೆ ಸೂರ್ಯನಲ್ಲಿ ಇರುವ ಸೂರ್ಯನಲ್ಲಿ ಇದ್ದಾನೆ. ಸೂರ್ಯ ಆ ಒಂದು ಆದಿತ್ಯನಿಗೆ ಅಭಿಮಾನಿ ಮಾತ್ರ ಅಲ್ಲ, ನಮ್ಮ ಕಣ್ಣಲ್ಲಿನ ಅಭಿಮಾನಿ ಅಂದ್ರೆ ಹೇಗೆ ನಮ್ಮ ಕಣ್ಣಿಗೆ ಶೇಷ ಅಭಿಮಾನಿ ಆಗ್ತಾನೆ, ರುದ್ರ ಆದ್ಮೇಲೆ ಶೇಷ ರುದ್ರ ಅಭಿಮಾನಿ ಆಗ್ತಾನಂದ್ರೆ ಈ ಕಣ್ಣು ಮಾಡುವಂತ ಕೆಲಸ ಏನು, ವಿಶೇಷ ಕೆಲಸ ಏನು ಈ ಕಣ್ಣಿಗೆ ಅಂದ್ರೆ ಹೇಳ್ತಾರೆ. ಕಣ್ಣು ಏನ್ ಹೇಳುತ್ತಂದ್ರೆ ಐ ವಿಟ್ನೆಸ್ ಹೇಳ್ತಂತ ಕಣ್ಣು. ಸೊ ಸತ್ಯ ಅಂಬೋ ಹೆಸರಿಂದ ಇರುವನು ಈ ಶೇಷ. ಅದಕ್ಕೆ ಶೇಷಶಾಹಿ ಅಂತ ಅವನು ಮಲ್ಕೊಂಡಿದ್ದಾನಂತ ನೀವು ಚಿಂತನೆ ಮಾಡಿದ್ರೆ ಸತ್ಯ ಇರಬೇಕು, ಸತ್ಯ ಬೆಡ್ ತರ ಬೇಸ್. ಆ ಸತ್ಯ ಅಂಬೋ ಹೆಸರಿನಿಂದ ಶೇಷ ಇದ್ದಾನೆ, ಶೇಷನಲ್ಲಿ ಆ ನಾರಾಯಣ ಇದ್ದಾನೆ. ಈ ಗರುಡ ಶೇಷರು ಯಾರನ್ನ ನಮಸ್ಕಾರ ಮಾಡ್ತಾರೆ ಅಂದ್ರೆ ತಿರ್ಗಾನು ಸೂರ್ಯನಿಗೆ ಬರುತ್ತೆ. ತಿರ್ಗಾ ಪೂರ್ವ ದಿಕ್ಕಲ್ಲಿ ಇರುವಂತ ಸೂರ್ಯನಲ್ಲೇ ಇಷ್ಟು ಉಪಾಸನೆಗಳು ಬರುತ್ತೆ. ಆ ಅವರು ವಿಶೇಷವಾಗಿ ಮಾಡೋದು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ. ಯಾಕೆಂದ್ರೆ ಈ ಸತ್ಯನು ಸಮಟೈಮ್ಸ್ ಐ ವಿಟ್ನೆಸ್ ಅಂತ ಹೇಳ್ತೀವಿ, ಕೆಲವೊಮ್ಮೆ ಅದು ಸ್ವಲ್ಪ ತಪ್ಪತ್ತಂತ ಅಂದ್ರೆ ಮಿರಾಜ್ ನೋಡ್ತೀವಿ, ವಿ ಮೇಕ್ ಅ ಮಿಸ್ಟೇಕ್. ಸೊ ಅಲ್ಲಿ ಏನು ಬೇಕಂದ್ರೆ ಬಲ ಬೇಕು ಅಂತಾರೆ. ಬಲ ಅಂದ್ರೆ ವಾಯುದೇವರು ವ್ಯಾನ ಅಂತ ಹೇಳ್ತೀವಲ್ಲ, ಬಲಕ್ಕೆ ಅಭಿಮಾನಿ ಆದಂತ ವಾಣಿ ಮುಖ್ಯ ಪ್ರಾಣರು ಇವರು ಅಭಿಮಾನಿಗಳಾಗ್ತಾರೆ. ಅಲ್ಲಿ ಅಲ್ಲಿ ಅವ್ರನ್ನ ಹೇಳಿದ್ಮೇಲೆ ಅವರಿಗೆ ಯಾರು ನೆಲೆ ಅಂತ ಹೇಳುವಾಗ ಅಲ್ಲಿ ನರಸಿಂಹದೇವರು ಅಂತ ಹೇಳ್ತಾರೆ. ಅದಕ್ಕೆ ನರಸಿಂಹ ಉಪಾಸಕರು ಅಂತ ಬಂದಾಗ ರುದ್ರದೇವರು ಮಾತ್ರ ಅಲ್ಲ, ಶೇಷದೇವರು ಅಲ್ಲಿ ಉಪಾಸಕರಾಗ್ತಾರೆ. ಸೊ ಇಷ್ಟು ನಾವು ಆ ಒಂದು ನರಸಿಂಹನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ನರಸಿಂಹ ಆ ಸೂರ್ಯನಲ್ಲಿ ಇದ್ದಾನೆ ಅಂತ ಇಷ್ಟು ನಾವು ಆದಿತ್ಯನಿಂದ ನರಸಿಂಹ ತನಕ ಆ ಸೂರ್ಯನಲ್ಲಿ ಇಟ್ಟುಕೊಂಡು ಚಿಂತನೆ ಮಾಡಬೇಕು ಅಂತ. ಅಷ್ಟೊಂದು ಪ್ರಕಾಶದಿಂದ ಅವರು ಇದ್ದಾರೆ, ಆ ನರಸಿಂಹದೇವರಲ್ಲಿ ಇದ್ದಾರೆ. ಅವರು ಏನು ಮಾಡ್ತಾರಲ್ಲಿ ಇದ್ದು, ಏನು ಮಾಡೋದು, ಏನು ವಿಶೇಷ ಈ ನರಸಿಂಹದೇವರದು, ಚತುರ್ಮುಖ ಹೇಗೆ ತಿಳ್ಕೊಂಡ ಈ ನರಸಿಂಹದೇವರು ಅಂದ್ರೆ ಅಪಮೃತ್ಯುವನ್ನ ಹೋಗಲಾಡಿಸುವವನು ಅಂತ ತಿಳ್ಕೊಂಡ. ಅಪಮೃತ್ಯು ಅಂದ್ರೆ ಏನು, ಲೌಕಿಕದಲ್ಲಿ ಜ್ಯೋತಿಷ್ಯರು ಹೇಳೋದು ಏನೋ ಒಂದು ನಿಮ್ಮ ಜಾತಕ ಪ್ರಕಾರ ಏನೋ ಒಂದು ಬಾಧೆ ಇದೆ ನಿಮ್ಮ ಆಯುಷಿಗೆ, ಇದು ಏನೋ ಹೋಮ ಮಾಡಿದ್ರೆ ಇದು ಆಗ್ಬಿಡುತ್ತೆ, ಅಪಮೃತ್ಯು ಪರಿಹರಿಸು ಅನಿಲ ದೇವ ಹಾಗಾಗತ್ತಂದು. ಆಕ್ಚುಲಿ ಶಾಸ್ತ್ರದಲ್ಲಿ ಹಾಗೆ ಹೇಳಲ್ಲ. ಅಪಮೃತ್ಯು ಅಂತ ಹೇಳೋದು ಮೃತ್ಯು ಅಂದ್ರೆ ಸಾವು ಅಂತ ಆಗತ್ತೆ. ಅಪ ಅಂದ್ರೆ ನಾವು ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀವಿ, ವ್ಯಾಪ್ತಿ ಆಪ್ತಿ ಆಪ್ತಿ ಅಂದ್ರೆ ಪರ್ವೇಶನ್ ಅಂದ್ರೆ ಮೃತ್ಯು ಅಂಬೋದು ಅಜ್ಞಾನ ಅಂತ ತಗೊಳ್ಳಿ, ಡೆತ್ ಅಂತನೂ ತಗೊಳ್ಳಿ, ಅದು ವ್ಯಾಪ್ತವಾಗಿದೆ, ಅದು ಎಲ್ಲಾ ಕಡೆನೂ ಇದೆ. ಅದು ಆಕ್ಚುಲಿ ಹೇಳ್ತಾರಲ್ಲ ದೀಪದ ಅಡಿಯಲ್ಲಿ ಕತ್ತಳೆ ಅಂತ ಹೇಳ್ತಾರೆ, ಹಾಗೇನೆ ನಮ್ಮ ಜೊತೆ ನಮ್ಮ ನೆಳಲಂತೆ ಛಾಯಾದಂತೆ ಈ ಒಂದು ಈ ಮೃತ್ಯು ಅಪಮೃತ್ಯು ವ್ಯಾಪ್ತವಾದ ಮೃತ್ಯು ಯಾವತ್ತೂ ಇದೆ. ಆ ಒಂದು ಎಚ್ಚರಿಕೆ, ಈ ಅಪಮೃತ್ಯುವನ್ನ ಪರಿಹಾರ ಮಾಡಬೇಕು. ಅಪಮೃತ್ಯು ಎಂಬ ಅಜ್ಞಾನವನ್ನ ಪರಿಹಾರ ಮಾಡುವನು, ಅಮೃತ್ಯು ಅಂದ್ರ ಅಜ್ಞಾನ, ಅಜ್ಞಾನವನ್ನ ಪರಿಹಾರ ಮಾಡುವವನು ಅಜ್ಞಾನದಿಂದ ಬಂದ ಸಂಸಾರವನ್ನ ಪರಿಹಾರ ಮಾಡುವನು ಆ ಒಂದು ನರಸಿಂಹ ಅಂತ ಚತುರ್ಮುಖ ತಿಳ್ಕೊಂಡ. ಆದ ಕಾರಣದಿಂದ ಅವನಲ್ಲಿ ಅಪಮೃತ್ಯುವೇ ಇಲ್ಲ. ಅಂದ್ರೆ ಏನು, ಅಜ್ಞಾನ ಅಂಬೋದು ಒಂದು ಲವಲೇಶ ಅವನಲ್ಲಿ ಚತುರ್ಮುಖನಲ್ಲಿ ಇಲ್ಲವೇ ಇಲ್ಲ. ಆ ಪರಶುಕ್ಲತ್ರಯರಲ್ಲಿ ಅಜ್ಞಾನ ಅಂಬೋದೇ ಇಲ್ಲ. ಅದು ಮಾತ್ರ ಅಲ್ಲ, ಅವನು ಸಾಯೋದ ಲಿಟ್ರಲ್ ಆಗಿ ತಗೊಂಡನು ಅವನಿಗೆ ಅಪಮೃತ್ಯು. ಅಪಮೃತ್ಯು ಅಂದ್ರೆ ಪುನಃ ಪುನಃ ಬರುವಂತ ಈ ಮೃತ್ಯು, ಅಂದ್ರೆ ಹುಟ್ಟು ಸಾವು ಈ ತರ ಇಲ್ಲ. ಚತುರ್ಮುಖನಿಗೆ ಇದಾದ ಮೇಲೆ, ಈ ಕಲ್ಪ ಆದ ಮೇಲೆ ಡೈರೆಕ್ಟ್ ಬರ್ತ್ ಅಂಬೋದೇ ಇಲ್ಲ, ಸಾವು ಅಂಬೋದೇ ಇಲ್ಲ. ಅವನು ಡೈರೆಕ್ಟ್ಲಿ ಹೀ ಗೋಸ್. ಯಾಕೆಂದ್ರೆ ಆ ಪ್ರಳಯ ಕಾಲದಲ್ಲಿನೂ ತನ್ನ ನೆನಪು ಅವನಿಗೆ ಯಾವತ್ತೂ ಇರತ್ತೆ. ಅಂದ್ರೆ ಏನಾಯ್ತು, ಸಾವು ಆ ತರ ಸಾವು, ಆ ತರ ಸಾವು ಮೃತ್ಯುನೂ ಇಲ್ಲ, ಅಜ್ಞಾನವೂ ಇಲ್ಲ ಅಂತ ಅವನು ತಿಳ್ಕೊಂಡ. ಅಂತ ನರಸಿಂಹ ಉಪಾಸನೆ ಅವನು ಮಾಡಿದ್ದ, ಸೂರ್ಯನಲ್ಲಿ ಇರುವಂತ ನರಸಿಂಹನನ್ನ ಉಪಾಸ ಮಾಡಿದ. ಅದನ್ನ ಯಾರು ಚತುರ್ಮುಖ ಹೀಗೆಲ್ಲ ಚಿಂತನೆ ಮಾಡ್ತಾನಂತ ತಿಳ್ಕೊಳ್ತಾರೋ ಅವರಿಗೇನು ಅಪಮೃತ್ಯು ಇರಲ್ಲ. ಅಂದ್ರೆ ಏನು, ನಾವು ಏನೋ ಒಂದು ಇವಾಗ ಚೂರು ಚಾರು ಭೇದ, ದೇವರು ಬೇರೆ ನಾವು ಬೇರೆ, ದೇವರು ಈಶ ನಾವು ದಾಸ, ಏನೋ ಒಂದು ತಿಳ್ಕೊಂಡಿದ್ದೀವಿ. ಬೇಸಿಕ್, ವೆರಿ ಬೇಸಿಕ್ ದ್ವೈತ ಕಾನ್ಸೆಪ್ಟ್ ತಿಳ್ಕೊಂಡಿದ್ದೀವಿ. ವಾಟ್ ಎವರ್ ವಿ ಹ್ಯಾವ್ ಲರ್ನ್ ಟುಡೇ, ಅದಕ್ಕೆ ಮೃತ್ಯು, ಅಪಮೃತ್ಯು. ಆ ಒಂದು ನಾಟ್ ಓನ್ಲಿ ಇನ್ ದಿಸ್ ಜನ್ಮ, ಬರುವಂತ ಜನ್ಮಗಳಲ್ಲಿನೂ ನಮಗೆ ನಾವು ತಿಳ್ಕೊಂಡ ನಾಲೆಡ್ಜ್ ಸಾಯೋದಿಲ್ಲ. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಏನು ಇವಾಗಿದೆಯೋ ಅದು ಇನ್ನೂ ದಾರ್ಢ್ಯ ಬರುತ್ತೆ. ಹೇಗೆ ಅಂದ್ರೆ, ಈ ಸತ್ಯ ಆದ ಮೇಲೆ ಬಲ ಅಂತ ಹೇಳಿದೀವಿ. ಬಲನಲ್ಲಿ ಬಲದೇವತೆಯಾದಂತ ಮುಖ್ಯ ಪ್ರಾಣರಲ್ಲಿ, ಬಲದೇವತೆಯಾದಂತ ಚತುರ್ಮುಖನಲ್ಲಿ ನಾವು ಇದನ್ನ ಉಪಾಸನೆ ಮಾಡ್ತಾ ಇದೀವಿ. ಅದಕ್ಕೆ ನನ್ಗೆ ಇಲ್ಲಿ ಬಲನೂ ಬರತ್ತ ಅಂತ ಬಲದೇವತೆಯಲ್ಲಿ ಉಪಾಸನೆ ಮಾಡ್ತೀವಿಕೋಸ್ಕರ ಆ ಒಂದು ಬಲವೂ ಇರುತ್ತೆ ನಮಗೆ. ಈ ನಾಲೆಡ್ಜ್ ಇನ್ನು ಬೆಳೆಯತ್ತೆ ಬಲದಿಂದ, ಆ ಜ್ಞಾನ ಬಲ ಮೇಲೆ ಮೇಲೆ ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ಅಪಮೃತಿ, ಯಾವತ್ತೂ ಮೃತ್ಯು ಬರೋದಿಲ್ಲ ಅಂತ ಚತುರ್ಮುಖನನ್ನ ನೋಡಬೇಕು. ಸಿಂಪಲ್ ನಾವು ಮಾಡೋದೇನು ಅಂದ್ರೆ, ಅನುಸಂಧಾನಕ್ಕೆ ಇದು ಬರಬೇಕು, ಈ ನರಸಿಂಹ ಉಪಾಸನೆ ಬರಬೇಕಂದ್ರೆ ದಿನಾಗ್ಲೂ ಹೇಳೋವಾಗ ಆ ಸೂರ್ಯ ಹೇಳೋವಾಗ್ರೆ ಆ ಸೂರ್ಯ ಇರ್ತಾನೆ. ಅದಕ್ಕೆ ನಾವು ಹಾಸಿಗೆಯಿಂದಲೇ ಒಂದು ಕೈ ಮುಗಿದ್ರು ಆಯ್ತು, ದೇವರು ಕೊಟ್ಟ ಬೆರಲಿಂದ ಒಂದು ಕೈ ಮುಗಿದು ನರಸಿಂಹನಿಗೆ ನಮಸ್ಕಾರ ಮಾಡಿದ್ರೆ ಇದು ಒಂದು ತಿಳ್ಕೊಂಡು ಆದಿತ್ಯನಿಂದ ಒಂದು ಒನ್ ಆಫ್ಟರ್ ಅದರ್ ನಾವು ಬಾಯಿಂದ ಹೇಳ್ಬೇಕು ಅಂತಿಲ್ಲ, ಮನಸ್ಸಲ್ಲಿ ಒಂದು ತಾರತಮ್ಯ ಇಟ್ಟುಕೊಂಡು ಅಲ್ಲಿ ನರಸಿಂಹನನ್ನ ಚತುರ್ಮುಖ ಹೀಗೆ ಅಪಮೃತ್ಯು ಮೃತ್ಯು ದೇವತಾ ಅಂತ ಅವನ ತಿಳ್ಕೊಂಡು ಅಂತ ನಾವು ಚಿಂತನೆ ಮಾಡಿದ್ರ ನಮಗೇನು ಫಲದಾಯಕ ಆಗತ್ತೆ ಅಂತ, ನಮ್ಮ ನಾಲೆಡ್ಜ್ ಉಳಿಯುತ್ತೆ, ನಮಗೇನು ಸಾವೇ ಇಲ್ಲ ಅಂತ ಆ ನರಸಿಂಹದೇವರ ಉಪಾಸನೆ. ಬಟ್ ಆ ನರಸಿಂಹದೇವರನ್ನ ಇನ್ನೂ ಹೇಗೆ ತಿಳ್ಕೊಳ್ಳೋದು, ನರಸಿಂಹ ಅಂತ ಅಂದ್ಬಿಟ್ಟಿವಿ, ಉಗ್ರಂ ಅಂತಾನು ಹೇಳಾಯ್ತೆ, ಮತ್ತೆ ಹೇಗಿದ್ದಾನೆ ಈ ನರಸಿಂಹ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರ, ಆಚಾರ್ಯರು ಕೊಟ್ಟ ವಿವರಣೆ ನೋಡೋಣ. ಅನೇಕ ರೂಪಗಳಿದೆ. ಆಚಾರ್ಯ ಹೇಗ್ ಕೊಟ್ಟಿದ್ದಾರೆ ಅಂದ್ರೆ, ಈ ಒಂದು ನರಸಿಂಹದೇವರಿಗೆ ಚಕ್ರವನ್ನ ಕೊಟ್ಟಿದ್ದಾರೆ. ಅವರು ಆಕಾರದ ದೊಡ್ಡ ಆಕಾರ, ತೇಜಸ್ವಿಯಾದ ಆಕಾರ, ಮೂರು ಕಂಡು, ಮೂರು ಸೂರ್ಯನಂತೆ ಇರುವಂತ ಕಣ್ಣು, ಸೂರ್ಯನಂತೆ ಪ್ರಕಾಶ, ಸೂರ್ಯನಂತೆ ಸರ್ಕುಲರ್ ಆಗಿ ಇರತ್ತಂತ. ಆ ಮೂರು ಕಣ್ಣು ಇಟ್ಕೋಬೇಕು. ಆ ಬಾಯಿ ಹೇಗಿದೆ ಅಂದ್ರೆ, ಒಂದು ಗುಹೆಯಾಗಿ ದೊಡ್ಡ ಬಾಯಿ ಅಂತ. ಯಾಕೆಂದ್ರೆ ಕೊನೆಯಲ್ಲಿ ಸಂಹಾರಕಾರ ಅವನೇ, ಸೃಷ್ಟಿಕಾರಕ ಮಾತ್ರ ಎಲ್ಲ ಸಂಹಾರವೂ ಮಾಡ್ತಾನೆ. ಸೂರ್ಯನ ಮೂಲಕವಾಗಿ ಸೃಷ್ಟಿ ಎಲ್ಲ ಆಗತ್ತ ಭೂಲೋಕದಲ್ಲಿ, ಎಲ್ಲಾ ಲೋಕದಲ್ಲಿನು ಸಂಹಾರ ಬಾಯಿಂದನೇ ಆಗತ್ತೆ. ಸೊ ಬಾಯಿ ದೊಡ್ಡದಾಗ ತೆಗೆದಿದೆ ಬಾಯಿ, ಮತ್ತು ನಾಲ್ಕು ಭುಜಗಳು, ನಾಲ್ಕು ಭುಜಗಳಲ್ಲಿ ಯಾವಾಗಲೂ ರೈಟ್ ಟಾಪ್ ತಕೊಂಡ್ರೆ ಟಾಪ್, ಲೆಫ್ಟ್ ಟಾಪ್ ಬಂದು ಶಂಖ, ಚಕ್ರ ಶಂಖ. ಉಳಿದ ಎರಡು ಬೆರಳು ಆ ತೊಡೆ ಮೇಲೆ ಇಟ್ಕೊಂಡಿದ್ದಾನಂತ. ಆಮೇಲೆ ಭಂಗಿ, ಯಾವ ಭಂಗಿ ಅಂದ್ರೆ ಕೆಲವು ಕಡೆ ವೀರಾಸನ ಅಂತ ಹೇಳ್ತಾರ, ಬಟ್ ಎನಿವೆ ಅದು ಐ ವಿಲ್ ಕನ್ಫರ್ಮ್ ಇಟ್ ಲೇಟರ್. ಇನ್ನೊಂದು ಏನು ಅಂದ್ರೆ ಲಕ್ಷ್ಮೀ ದೇವಿ, ಲಕ್ಷ್ಮಿ ಬಂದು ಪ್ರಿಯಾಯೈ ಅಂತ ಹೇಳ್ತಾರೆ, ತನಗೆ ಅತೀ ಪ್ರಿಯಳಾದವಳು. ಅಂದ್ರೆ ಏನು, ಯಾಕೆ ಪ್ರಿಯ ಅಂತ ಹೇಳ್ತಾರೆ ಅಂದ್ರೆ, ಭಗವಂತನಲ್ಲಿ ಅಷ್ಟು ಒಂದು ತಿಳ್ಕೊಂಡಿದ್ದಾಳ ಅವಳು, ಅಷ್ಟು ಒಂದು ಸ್ನೇಹ ಇಟ್ಕೊಂಡಿದ್ದಾಳ ಅವಳು. ಸೊ ಅದಕ್ಕೆ ಭಗವಂತ ರೆಸಿಪ್ರೋಕೇಟ್ಸ್, ಬಿಂಬ ಪ್ರತಿಬಿಂಬ ಭಾವ, ಅವಳು ಎಷ್ಟೆಷ್ಟೆಷ್ಟು ನಾವು ಹತ್ರ ಹೋಗ್ತೀವೋ ಅಷ್ಟೆಷ್ಟೆಷ್ಟು ಅವನು ಹತ್ರ ಬರ್ತಾನೆ. ಸೊ ಹಾಗೆ ಪ್ರಿಯಾ ಅಂತ ಉಪಾಸನೆ ಲಕ್ಷ್ಮೀ ದೇವಿಗೆ ಅಲ್ಲಿ, ಅವಳನ್ನ ತೊಡೆ ಮೇಲೆ ಇಟ್ಟುಕೊಂಡಿದ್ದಾನಂತೆ. ಸೊ ಇಲ್ಲಿ ಆಚಾರ್ಯರು ನಮ್ಗೆ ಎರಡು ಮೂರು ವಿಷಯಗಳನ್ನ ಹೇಳ್ತಾರೆ. ಸೂರ್ಯನಂತೆ ಪ್ರಕಾಶ ರುದ್ರ ಐ ಮೀನ್ ನರಸಿಂಹದೇವರಿಗೆ ಕೊಡ್ತಾರೆ. ಮತ್ತು ಇಲ್ಲಿ ಆಯುಧಗಳನ್ನ ಹೇಳುವಾಗ ಇಷ್ಟೇ ಇದು ಹೇಳಿ ಉಳಿದ ಮಂತ್ರಕ್ಕೆ ಅಷ್ಟು ವಿವರಣೆ ಇಲ್ಲ. ಈ ಮಂತ್ರದಲ್ಲಿ ನೆಕ್ಸ್ಟ್ ಶ್ಲೋಕ ಒಂದನ್ನ ಕೊಡ್ತಾರೆ. ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು 21 ಆಯುಧಗಳು ಅಂದ್ರೆ 21 ಲಕ್ಷಣಗಳು ಅಂದ್ರೆ ಆಯುಧಗಳು ಮತ್ತು ಪುಸ್ತಕ ಈ ತರನೇ ಇದೆ. ಅದ್ರಲ್ಲಿ ಇದನ್ನ ಕೊಟ್ಟಿದ್ದಾರೆ. ಕೊಟ್ಟು ಇಲ್ಲಿ ಯಾಕೆ ಕೊಟ್ಟಿದ್ದಾರೆ, ಅಲ್ಲಿ ಕೊಡೋವಾಗ ನರಸಿಂಹರೂಪ ದರ್ಶನ ಅಂತ ಕೊಟ್ಟಿಲ್ಲ. ಅಲ್ಲಿ ಏನ್ ಕೊಡ್ತಾ ಇದಾರೆ ಅಂದ್ರೆ ಆಚಾರ್ಯ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ವಿಷ್ಣುವಿನ ಲಕ್ಷಣಗಳು ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಏನಾಯ್ತು ಆಚಾರ್ಯರ ವರ್ಡ್ಸ್, ಇದು ಬನ್ನಂಜಯ ಗೋವಿಂದಾಚಾರ್ಯ ಬರೆದಿದ್ದಾರೆ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಇದನ್ನ ನಾವು ಗುರುತಿಸಬೇಕು. ಯಾಕೆ ಅಂದ್ರೆ ಈ ಒಂದು ರೂಪ ಅಂತ ತಕೋಬೇಡಿ, ಯಾವುದೇ ರೂಪ ತಕೊಂಡ್ರು ನಾವು ಆಯುಧ ಚಿಂತನೆ ಮಾಡುವಾಗ ಮನಸ್ಸಲ್ಲಿ ಇದು ವಿಶೇಷ ರೂಪ, ಬಟ್ ಈ ದೇವರಲ್ಲಿ ನಾನು ಉಪಾಸನೆ ಮಾಡುವಂತ ಈ ದೇವರಲ್ಲಿ ಇಷ್ಟೇ ಸೀಮಿತ ಇಲ್ಲ. ಎರಡು ಕೈ ಅಂತ ತಕೊಂಡ್ರ ಎರಡು ಕೈಯೇ ತಕೊಳ್ಳಿ, ನಾಲ್ಕು ಕೈ ಅಂತ ದಟ್ ಈಸ್ ಓನ್ಲಿ ಅನ್ ಇಂಡಿಕೇಶನ್. ನಾಲ್ಕು ಕೈ ಅಂದ್ರೆ ನಾಲ್ಕು ಡೈರೆಕ್ಷನ್, ಅಂದ್ರೆ ಡೈರೆಕ್ಷನ್ಗೆ ಆ ಒಂದು ಅವ್ಯಾಕೃತ ಆಕಾಶದ ಡೈರೆಕ್ಷನ್ಗೆ ಒಂದು ಅಂತನೇ ಇಲ್ಲ. ಹಾಗೇನೆ ಇವನ ಕೈಗಳಿಗೇನು ಅಂತ ಇಲ್ಲ. ಎರಡು ಕೈ ಅಂತ ಕಂಡ್ರೆ ಉದ್ದ ಟಾಪ್ ಅಂಡ್ ಬಾಟಮ್, ಸೊ ಹೌವರ್ ವಾಟ್ ಎವರ್ ವೇ ಯು ಡಿವೈಡ್ ಇದು ವೃಕ್ಷ ಭೇದ ಅಂತ ಹೇಳ್ತಾರೆ. ಹಾಗೆ ಎರಡು ಅಂದ್ರೆ ಅನಂತ ತಕೊಳ್ಳಿ, ನಾಲ್ಕು ಅಂದ್ರೆ ಅನಂತ ಅಂತ ತಕೊಳ್ಳಿ, ಎಂಟು ಅಂದ್ರೆ ಅಷ್ಟ ಕಾರ್ಯಗಳು ಎಲ್ಲದಲ್ಲಿ ಅನಂತ ಅಂತ ತಕೊಳ್ಳಿ. ಹಾಗೆ ಅನೇಕ ಇದ ಆಯುಧಗಳು ಅಲ್ಲ, ಕೈಗಳು ಅನಂತ ಇದ, ಭುಜಗಳು ಅನಂತ ಇದ, ಆಯುಧಗಳು ಅನಂತ ಇದ. ಸೊ ಎಂತ ಅಂತ ಆಯುಧಗಳನ್ನ ತಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಟೈಪ್ಸ್ ಅನ್ನ ಹೇಳ್ತಾರೆ. ಹೀಗಾಗಿದ್ರೆ ಚಕ್ರ ಶಂಖ, ಒಂದು ಜಸ್ಟ್ ಲಿಸ್ಟ್ ಮಾಡ್ಬಿಡ್ತೀನಿ. ಚಕ್ರ ಶಂಖ ಟೈಮ್ ಆಯ್ತು ಅನ್ಕೊಂತ, ಶಂಖ ಚಕ್ರ ಗದ ಪದ್ಮ ಖಡ್ಗ, ಆಮೇಲೆ ಕೇಟ, ಕೇಟ ಅಂದ್ರೆ ಅದು ಶೀಲ್ಡ್ ಕೇಟ, ಶಾರ್ಂಗ ಆಮೇಲೆ ಬಿಲ್ಲು ಬಾಣ, ಆಮೇಲೆ ಮುಸಲ, ಆಮೇಲೆ ವಜ್ರ ಆಯುಧ, ಆಮೇಲೆ ಹಲ ಮತ್ತು ಪಾಶ, ಆಮೇಲೆ ಅಂಕುಶ ಹೇಳ್ಬಿಟ್ಟು ಶೂಲ ಮತ್ತು ಪಿಂಡಿ ಪಾಲಕ ಅಂತ ಹೇಳ್ತಾರೆ. ಪಿಂಡಿ ಪಾಲಕ ಅಂದ್ರೆ ಅದು ಯಾವ್ದು ಅಂದ್ರೆ ಅದು ಈಟಿ ಅಂತಾರೆ. ಪಿಂಡಿ ಪಾಲಕ ಅಂದ್ರೆ ಇಟ್ಸ್ ಎ ಶಾರ್ಪ್ ಎಜ್ಡ್ ವೆಪನ್, ಪಿಂಡಿ ಪಾಲಕ ಅಂತ ಹೇಳ್ತಾರೆ. ಪಿಂಡಿ ಪಾಲಕ ಪಟ್ಟಿಶ ಅಂತ ಹೇಳ್ತಾರೆ. ಪಟ್ಟಿಶ ಅಂದ್ರೆ ಪಟ್ಟಿಶ ಅಂಬುದು ದಟ್ ಈಸ್ ಲೈಕ್ ಶಕ್ತಿ ಆಯುಧದಂತೆ, ಇಟ್ಸ್ ಎ ವೆರಿ ಶಾರ್ಪ್ ಒನ್, ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ಬಿಟ್ಟು ಆಮೇಲೆ ಅಗ್ನಿ ಪಟ್ಟಿಶ, ಅಗ್ನಿ ಆಮೇಲೆ ವರ ಅಭಯ ಮತ್ತು ಜ್ಞಾನ ಮುದ್ರ ಮತ್ತು ಅಕ್ಷನಾಳ ಮತ್ತು ಪುಸ್ತಕ ಇತ್ಯಾದಿಗಳನ್ನ ದೇವರು ಈ ತರ ಆಯುಧಗಳು ಇದ ದೇವರಿಗೆ, ಇದನ್ನು ನೀವು ಚಿಂತನೆ ಮಾಡ್ಬೇಕು. ಬೇಸಿಕಲಿ ಹೇಳೋದೇನಂದ್ರೆ ಅನೇಕ ಆಯುಧಗಳು ನಮ್ಗೋಸ್ಕರ ಅವನು ಇಟ್ಕೊಂಡಿದ್ದಾನೆ. ಯಾಕೆ ಇಷ್ಟೆಲ್ಲ ಆಯುಧಗಳು ಅವನಿಗೆ ಅಂದ್ರೆ ಹೇಳ್ತಾರೆ, ಆಯುಧಗಳು ಇದ್ರೆ ಆಯುಧಗಳೆಲ್ಲ ಇಟ್ಟುಕೊಂಡು ನಮ್ಮನ್ನ ರಕ್ಷಣೆ, ಆಯುಧಗಳು ಇಸ್ ನಾಟ್ ಡಿಫರೆಂಟ್ ಫ್ರಮ್ ಭಗವಂತ, ಈ ರೂಪದಿಂದಲೂ ನಿಮ್ಮನ್ನ ನಾನು ರಕ್ಷಣೆ ಮಾಡ್ತೀನಿ ಅಂಜಿಕೋಬೇಡ ಅಂತ. ಇದು ವಿಶೇಷವಾಗಿ ನರಸಿಂಹ ರೂಪಕ್ಕೆ ಹೇಳ್ತಾರೆ. ನರಸಿಂಹ ರೂಪ ಚಿಂತನೆ ಮಾಡುವಾಗ ಒಂದು ತಪ್ಪು ಮಾಡಬಾರದು. ನರಸಿಂಹ ರೂಪ ಇಸ್ ಲೈಕ್ ಹಾಫ್ ಮ್ಯಾನ್ ಹಾಫ್ ಲಯನ್ ಅಂತ ನಮ್ಮ ಚಿಂತನೆ, ಅದು ತಪ್ಪು. ಅಂದ್ರೆ ಅಲ್ಲಿ ಹೇಳ್ತಾ ನ ಮೃಗಂ ನ ಮಾನುಷಂ ಅಂತ, ನ ಮೃಗಂ ನ ಮಾನುಷಂ ಅಂದ್ರೆ ಪುರುಷನಲ್ಲಿ ಆ ರೂಪ ಹಾಗೆ ಕಾಣುತ್ತಾ ಹೊರತು ಪುರುಷನಲ್ಲಿ ಇರುವಂತ ಯಾವ ದೋಷನೂ ಇವನಲ್ಲಿ ಇದ್ದಲ್ಲ, ಆ ಒಂದು ಮೃಗದಲ್ಲಿ ಇರುವಂತ ಯಾವ ದೋಷನೂ ಇಲ್ಲ ಇವನು. ಆ ನೆಟ್ಟಿನಲ್ಲಿ ಇವನು ಪುರುಷನೂ ಅಲ್ಲ ಮೃಗನೂ ಅಲ್ಲ, ವಿಶೇಷವಾದ ಇದು ರೂಪ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಬಟ್ ನಿನ್ನ ಚಿಂತನೆಗೆ ನಾನು ಕೊಡ್ತಾ ಇದ್ದೀನಿ. ಹಾಗೆ ಅಂದ್ರೆ ಒಂದು ಮನುಷ್ಯ ರೂಪ ನೀನ್ ಚಿಂತನೆ ಮಾಡಿದ್ರೆ, ನೀನು ಮನುಷ್ಯತ್ವ ಇದ್ದು ನೀನು ಮನುಷ್ಯನಾಗಿ ಬದುಕಿದ್ರೆ, ನಾನು ಮನುಷ್ಯನಾಗಿದ್ದು ಮನುಷ್ಯನಿಗೆ ಮನನಶೀಲ, ಆ ಮನುಷ್ಯನಲ್ಲಿ ಯಾವ್ಯಾವ ಕ್ವಾಲಿಟೀಸ್ ಇರಬೇಕೋ ಅದನ್ನಿಂದ ನಿನಗೆ ರಕ್ಷಣೆ ಮಾಡ್ತೀನಿ. ಮೃಗ ಆ ಒಂದು ನೇಚರ್ ತೋರಿಸಿದ್ರೆ ಅದನ್ನ ನಾನು ಮೃಗನಾಗಿದ್ದು ಅದನ್ನ ಸಾಯಿಸ್ತೀನಿ ಅಂತ ಇದನ್ನ ದೇವರು ಸೂಚಿಸ್ತಾನಂತ ಇದನ್ನ ಹೇಳ್ತಾರೆ. ಇದು ಹೇಳಿ ಆ ಒಂದು ನರಸಿಂಹ ದೇವರನ್ನ ಚಿಂತನೆ ಮಾಡುವಾಗ ಪಾಪನಾಶಿನಿ ಎಂಬ ಆ ನದಿ, ಆ ಪಾಪನಾಶಿನಿಂದ ಭವದಲ್ಲಿ ಇರುವಂತ ನಮ್ಮ ಈ ಸಂಸಾರದಲ್ಲಿ ಇರುವಂತ ನಾವು ಮಾಡುವಂತ ಈ ಪಾಪವೆಲ್ಲ ನಾಶ, ಭವನಾಶಿನಿ ಅಂತ ಭವದ ಪಾಪ, ಭವದಲ್ಲಿ ಇರುವಂತ ಪಾಪ ಅದನ್ನ ನಾಶನ ಮಾಡ್ತಾನ ಆ ಚಿಂತನೆಯನ್ನು ನರಸಿಂಹದೇವರಿಗೆ ವಿಶೇಷವಾಗಿ ಕೊಡ್ತಾರೆ. ಅದಾದ ಮೇಲೆ ಕೂರ್ಮ ಅವತಾರಕ್ಕೆ, ಕೂರ್ಮದ ಕಥೆ ನಮ್ಗೆ ಗೊತ್ತು. ಬೇಸಿಕ್ ಆಗಿ ಇಲ್ಲಿ ಹೇಳುವಂತದ್ದು ಒಂದೇ ಒಂದು ಹೇಳ್ತೀನಿ ನಾನು, ಕೂರ್ಮ ಚಿಂತನೆ. ಕೂರ್ಮನ ಚಿಂತನೆ ಮಾಡುವಾಗ ಊರ್ಮ ಅಂತಾರೆ, ಅಂದ್ರೆ ಊರ್ಮಿಗಳಂತೆ ಸಂಸಾರದಲ್ಲಿ ನಮ್ಗೆ ಊರ್ಮಿ ಒಂದಾದ್ರ ಒಂದು ಸಂಸ್ಥೆ ಪ್ರಾಬ್ಲಮ್ಸ್ ಆಬ್ಸ್ಟಕಲ್ಸ್ ಬರ್ತಾ ಇರತ್ತಂತ, ಅದನ್ನೆಲ್ಲ ಅವನು ಕತ್ತರಿಸಿ ಹಾಕ್ತಾನಂತ. ಅವನು ಕೂರ್ಮನಾಗಿದ್ದು ಅದನ್ನ ಕತ್ತರಿಸಿ ಹಾಕ್ತಾನಂದ್ರೆ ನಾವು ಮಾಡುವಂತ ಕೆಲಸಗಳಲ್ಲಿ ಭಗವಂತನನ್ನ ನೆನಪು ಕೊಡ್ತಾನಂತ. ಅದಕ್ಕೆ ಆದ ಕಾರಣದಿಂದ ನಿರಯ ಅಂದ್ರೆ ಆ ಒಂದು ನರಕದಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಸಮುದ್ರ ಮಥನ ಕಾಲದಲ್ಲಿ ಆ ಕತೆ ಬರೋವಾಗ್ಲೇ ಬರತ್ತ. ಮಂದರ ಅಂಬೋ ಆ ಮಥನವನ್ನ ಆ ಒಂದು ಕೃಷ್ಣ ನಮ್ಮ ಉಡುಪಿ ಕೃಷ್ಣ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾ ಸಮ್ಯಕ್ ಜ್ಞಾಪಯಿತು, ನಮ್ಗೆ ಜ್ಞಾಪಕ ಮಾಡೋಲಕ್ಕೆ ಆ ಒಂದು ಭಕ್ತಿ ಭರವಸೆ ಕೊಡ್ಲಕ್ಕೆ ಹೇಳ್ತಾ ನಿರ್ಮತ್ಯ ಅಂದ್ರೆ ಅಬ್ಸ್ಟ್ರಕ್ಷನ್ಸ್ ಉಗ್ರ ಭವಾರ್ಣವೇ ನಿಜಮನಾಭಿಷ್ಟ. ಈ ಒಂದು ಕಷ್ಟವಾದ ಈ ಸಂಸಾರದಲ್ಲಿ ಇಷ್ಟು ಒಂದು ಅಬ್ಸ್ಟ್ರಕಲ್ಸ್ ಇರುವಂತ ಈ ಸಂಸಾರದಲ್ಲಿ ನಿಜಮನಾಭಿಷ್ಟಂ, ನಿಜ ಅಂದ್ರೆ ಈ ಜೀವದ ಮನೋಭಿಷ್ಟ. ಈ ಜೀವ ಯಾವ್ದಕ್ಕೆ ಬಂದಿದೆ, ಮೋಕ್ಷ ಬೇಕೋ ಎಂಬೋ ಒಂದು ಇದರಲ್ಲಿ ಬಂದಿದೆ ಇದು. ಸೊ ನಿಜ ಅಂದ್ರೆ ಅಲ್ಲಿ ಜೀವನ ಮನೋಭಿಷ್ಟ, ಅವನ ಮನಸ್ಸಲ್ಲಿ ಇರುವಂತದಕ್ಕೆ ಕೊಡ್ತೀನಿ ಅಂತ ನಾನೇ ಕೊಡುವನು ಅಂತ ತೋರಿಸ್ತಾ ಇದ್ದಂತ. ಹಾಗೆ ಅಂದ್ರೆ ಬರೀ ತೋರ್ಸಲ್ಲ, ಸಮ್ಯ ಜ್ಞಾಪಯಿತು, ಆ ಕೃಷ್ಣನ ಕೈಯನ್ನ ಮರೀಲೇಬಾರದು. ಅವನು ಏನ್ ಇಟ್ಕೊಂಡಿದ್ದಾನಂದ್ರೆ ಕರೇನ ವಿಲಸನ್ ಮಂತಾನ, ಆ ಒಂದು ಚರ್ನಿಂಗ್ ರಾಡ್ ಅದನ್ನ ರೈಟ್ ಹ್ಯಾಂಡ್ಲಿ ಇಟ್ಕೊಂಡಿದ್ದಾನಂತ, ಅದನ್ನ ಬೇಕಾದ ಪಾಶವನ್ನ ಲೆಫ್ಟ್ ಹ್ಯಾಂಡ್ಲಿ ಇಟ್ಕೊಂಡಿದ್ದಾನಂತ. ಅಂದ್ರೆ ಏನು ಅಂದ್ರೆ ಹೇಳ್ತಾರೆ ಮನಸ್ಸು ಅಂಬೋದೇ ಆ ಮಂದರ ಪರ್ವತ, ಮನಸ್ಸೇ ಪರ್ವತ, ಅದನ್ನ ಅಲ್ಲಿ ಅವನು ಕೂಡ್ಸಿರ್ಬೇಕು. ಮನಸ್ಸಲ್ಲಿ ಆ ಕೃಷ್ಣನನ್ನ ಕೂಡ್ಸಿಟ್ರೆ, ಈ ಕೃಷ್ಣನ ಕೂಡ್ಸಿಟ್ರೆ ಅವನು ಏನ್ ಮಾಡ್ತಾನಂದ್ರೆ ಈ ಪಾಶ, ಈ ಮನಸ್ಸಲ್ಲಿ ಆ ವೇದಕ್ಕೆ ನಾವು ಏನೇನು ಶಾಸ್ತ್ರ ಕಲಿಯುವಾಗ ನಮ್ಗೆ ಒಂದು ಯಥಾರ್ಥ ಜ್ಞಾನನೇ ಬರಬೇಕು ಅಂಬ ಅವಶ್ಯ ಇಲ್ಲ. ಇವನು ಕೃಷ್ಣ ಕೂತ್ಕೋಬೇಕು, ಅವನು ಮಥನ ಮಾಡಬೇಕು. ಅವನು ಮಥನ ಮಾಡೋವಾಗ ಆ ಒಂದು ವೇದಗಳು ಮಥನೆ ಹೇಗ್ ಮಾಡೋದು ಅಂದ್ರೆ ಈ ಸರ್ಪ, ಈ ಪಾಶ ಇದೆಲ್ಲ, ಈ ಸರ್ಪ ಇದನ್ನ ಕಟ್ಟಿ ಅಂದ್ರೆ ವೇದಗಳು ನಾವು ಏನೇನು ಪುರಾಣ ಕಥೆಗಳೆಲ್ಲ ಕೇಳ್ತೀವೋ ಅದು ನಮ್ಮ ಮನಸ್ಸಿಗೆ ಕೂತಿದೆ. ಅದು ಕೂತುಕೊಳ್ಳೋದು ಯಾವ ರೀತಿಯಿಂದ ಇರಬೇಕಂದ್ರೆ ಈ ಒಂದು ಪಾಶ ಇದೆಲ್ಲ ಆ ಹಗ್ಗ, ಅದನಿಂದ ಹಗ್ಗ ಏನು ಅಂದ್ರೆ ಈ ಬ್ರಹ್ಮಸೂತ್ರಗಳು ಅಂತ ಹೇಳ್ತಾರೆ. ಅಂದ್ರೆ ವೇದವ್ಯಾಸರು ಏನೇನು ಬರೆದಿಟ್ಟಿದ್ದಾರೋ ಅದನ್ನ ಆ ವೇದವ್ಯಾಸರು ಬರೆದಿಟ್ಟಿದ್ದು ಆ ಒಂದು ವಾಸುಕಿ ಎಂಬ ಪಾಶದಿಂದ ಕಟ್ಟಿದಾಗ ವಾಸುಕಿಯಲ್ಲಿ ಏನಿರುತ್ತ ಪ್ರಾಣಶಕ್ತಿ ಇರುತ್ತ. ಅದು ಆ ಪ್ರಾಣಶಕ್ತಿ ಎಂಬುದು ನಮ್ಮ ಮುಖ್ಯ ಪ್ರಾಣರು, ಅವ್ರು ಹೇಳಿಕೊಟ್ಟ ರೀತಿಯಿಂದ ನಮ್ಮ ಒಳಗೆ ಬಂದ ವಿಷಯಗಳನ್ನ ನಾವು ಚೆನ್ನಾಗಿ ಮಥನ ಮಾಡಬೇಕು ಅಂತ ಹೇಳ್ತಾರೆ. ಮಥನ ಮಾಡಿದಾಗ ಅನೇಕ ಬರತ್ತ ಅಂತ ಹೇಳ್ತಾರೆ. ಈ ಒಂದು ಶ್ಲೋಕ ಹೇಳಿ ಇಲ್ಲಿ ನಿಲ್ಲಿಸ್ತೀನಿ. ಇಲ್ಲಿ ಹೇಳೋವಾಗ ಹೇಳ್ತಾರೆ ಲಕ್ಷ್ಮೀ ಕೌಸ್ತುಭ ಪಾರಿಜಾತ ಸುರ ಧನ್ವಂತ್ರಿ ಚಂದ್ರಮಾ ಗಾವ ಸುರೇಶ್ವರ ಗಜ ರಂಭಾದಿ ದೇವಾಂಗನಾ ಅಶ್ವ ಸಪ್ತ ಮುಖಾಃ ವಿಷ ಹರಿ ಧನುಃ ಶಂಖ ಅಮೃತ ರತ್ನಾನಿ ಇಹ ಚತುರ್ದಶ ಕುರಿಯುಃ ಸದಾ ಮಂಗಳಂ ಅಂತ. ಅಮೃತ ಮಥನ ಕಾಲದಲ್ಲಿ ಬಂದ ವಿಷಯಗಳನ್ನ ಹೇಳಿ ಇದನ್ನ ಸ್ಮರಣೆ ಮಾಡೋರಿಗೆ, ಇಲ್ಲಿ ಒಳ್ಳೇದೇ ಎಲ್ಲ ಬಂದಿದೆ ಆಲ್ಮೋಸ್ಟ್, ಇದನ್ನ ಸ್ಮರಣೆ ಮಾಡೋರಿಗೆ ಎಲ್ಲ ಮಂಗಳವೂ ಆಗತ್ತ ಅಂತ ಆ ಸಮುದ್ರ ಮಥನ ಕಥೆಯಲ್ಲಿ ಆ ಕೂರ್ಮಾವತಾರದಲ್ಲಿ ತೋರಿಸಿದ್ದಾರೆ. ಈ ಕೂರ್ಮಾವತಾರಕ್ಕೇನೋ ನಾವು ನೋಡಿದ್ದೀವಿ, ಈ ಕೂರ್ಮನೆ ಅಲ್ಲಿ ಶೇಷ ಅಂತ ಬಂತಲ್ಲ, ಶೇಷ ಒಳಗೆ ಸತ್ಯನಾಗಿದ್ದು ಆ ಮೃತ್ಯುಂ ಹೇಳುವಾಗ ಆ ಶೇಷ ಇದಾನಲ್ಲ, ಆ ಶೇಷನೇ ಶೇಷ ವಾಯುಕೂರ್ಮ, ಅವನೇ ಕೂರ್ಮರು, ಅವನೇ ಇದ್ದಾನೆ, ಈ ಬ್ರಹ್ಮಾಂಡವನ್ನ ಹೊತ್ತಿದ್ದಾನೆ, ಅವನೇ ಶೇಷನೇ ಹೊತ್ತಿದ್ದಾನೆ. ಆ ಶೇಷನನ್ನ ವಾಯುಕೂರ್ಮ ಹೊತ್ತಿದೆ, ಆ ವಾಯುಕೂರ್ಮವನ್ನ ವಿಷ್ಣು ಕೂರ್ಮ ಲಕ್ಷ್ಮೀನು ಇಟ್ಕೋಬೇಕು, ವಿಷ್ಣು ಕೂರ್ಮ ಹೊತ್ತಿದೆ ಅಂತ ಯಾರು ಚಿಂತನೆ ಮಾಡ್ತಾರ, ವಿಷ್ಣು ಕೂರ್ಮವೇ ಎಲ್ಲಾ ಕಡೆನೂ ಹಬ್ಬಿದೆ ಅಂತ ಚಿಂತನೆ ಮಾಡೋರಿಗೆ ಏನು ಮಾಡ್ತಾನೆ, ಕೂರ್ಮಾಸನ ನಾವು ಹಾಕೊಳ್ತೀವಿ ಜಪ ಮಾಡೋವಾಗ. ಅಂದ್ರೆ ಕೂರ್ಮ ಹೇಗೆ ಏನೇ ಯಾರೇ ಇದ್ರು ತನ್ನ ಇಂದ್ರಿಯಗಳ ಮೇಲೆ ಯಥಾಯೋಗ್ಯ ನಿಯಮನ ಮಾಡಕ್ಕಾಗತ್ತೋ, ಆ ಕೂರ್ಮವನ್ನ ಚಿಂತನೆ ಮಾಡಿದಾಗ ಯಥಾಯೋಗ್ಯ ನಮ್ಗೇನೋ ಯಥಾಶಕ್ತಿ ನಮ್ಗೇನೋ ಇಂದ್ರಿಯಗಳ ಮೇಲೆ ಜಯ ಬರತ್ತ. ಸೊ ಆ ತರ ಆ ಕೂರ್ಮ ಆಸನದಲ್ಲಿ ಕೂತು ಆ ಕೂರ್ಮದಂತೆ ಕೂರ್ಮರೂಪ ಭಗವಂತನನ್ನ ಧ್ಯಾನ ಮಾಡೋಣ ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತಕ.